கண்ணகல்யாண குணாப்தியம் புருஷோத்தமம் பூர்ணபோதானபி குருன் வியாக்குருமே மானலட்சணம் அசேஷ குருமீசேஷம் நாராயண மனாமயம் சம்ப்ரணம்ய ப்ரவக்ஷாமி ப்ரமாணானாம் ஸ்வலக்ஷணம் லட்சணத லட்சணம் ಅಂತ ಹೇಳಿ ಆಮೇಲೆ ಲಕ್ಷಣ ಯಾವಾಗಲೂ ಕೂಡ ಏನಾಗಿರಬೇಕು ದೋಷರಹಿತವಾಗಿರಬೇಕು ಲಕ್ಷಣದ ದೋಷಗಳು ಮೂರು ಅಸಂಭವ ಅವ್ಯಾಪ್ತಿ ಮತ್ತು ಅತಿವ್ಯಾಪ್ತಿ ಅಂತ ಹೇಳಿ ಅಸಂಭವ ಅನ್ನೋ ದೋಷವನ್ನು ಹೊಂದಿರತಕ್ಕಂತಹ ಲಕ್ಷಣಕ್ಕೆ ಅಸಂಭವಿ ಅಂತ ಕರೀತಾರೆ ಅದೇ ರೀತಿ ಅತಿವ್ಯಾಪ್ತಿ ಅನ್ನೋ ದೋಷ ಹೊಂದಿದ್ರೆ ಅತಿವ್ಯಾಪಕ ಅಂತ ಕರೀತಾರೆ ಅವ್ಯಾಪ್ತಿ ದೋಷ ಹೊಂದಿದ್ರೆ ಅವ್ಯಾಪಕ ಈ ರೀತಿ ಲಕ್ಷಣದ ಮೂರು ದೋಷಗಳು ಅದರಿಂದಾಗಿ ಲಕ್ಷಣ ಪರ ಹೆಸರುಗಳು ದುರ್ಲಕ್ಷಣದ ಹೆಸರುಗಳು ಮೂರು ಲಕ್ಷ ಅಂದ್ರೆ ಯಾವುದು ಯಾವುದರ ಲಕ್ಷಣವನ್ನು ಹೇಳ್ತಾರೋ ಅದು ಲಕ್ಷ ಎಷ್ಟೇ ಲಕ್ಷಣ ಮುಚ್ಚತೆ ತಲ್ಲಕ್ಷ ಆಮೇಲೆ ಅಲಕ್ಷಗಳು ಅಂದ್ರೇನು ಲಕ್ಷವಲ್ಲದ್ದೆಲ್ಲ ಏನದು ಅಲಕ್ಷ ಲಕ್ಷವಲ್ಲದ್ದೆಲ್ಲ ಅಲಕ್ಷನೆ ಅದೆಲ್ಲ ತಿಳಿಸಿ ಮುಂದೆ ಪ್ರಮಾಣದ ಲಕ್ಷಣವನ್ನು ಹೇಳಿದ್ರು ಏನಂತ ಯಥಾರ್ಥಂ ಪ್ರಮಾಣಂ ಪ್ರಮಾಣದ ಲಕ್ಷಣ ಯಥಾರ್ಥಂ ಪ್ರಮಾಣಂ ಯಥಾರ್ಥಂ ಮತ್ತು ಪ್ರಮಾಣಂ ಇದರಲ್ಲಿ ಯಥಾರ್ಥಂ ಅನ್ನೋದೇನು ಲಕ್ಷಣೋಕ್ತಿ ಲಕ್ಷಣೋಕ್ತಿ ಆಮೇಲೆ ಪ್ರಮಾಣಂ ಅನ್ನೋದೇನು ಲಕ್ಷೋಕ್ತಿ ಲಕ್ಷ್ಯವನ್ನು ಹೇಳ್ತಕ್ಕಂಥದ್ದು ಅದು ಲಕ್ಷಣ ಹೇಳ್ತಕ್ಕಂಥದ್ದು ಆಮೇಲೆ ಇಲ್ಲಿ ಯಥಾರ್ಥಂ ಪ್ರಮಾಣಂ ಅಂತ ಹೇಳಿದರು ಅದಕ್ಕೆ ಅರ್ಥ ಏನಂತ ಹೇಳಿದ್ರು ಯಥಾರ್ಥಂ ಶಬ್ದಕ್ಕೆ ಯಥಾ ಅವಸ್ಥಿತ ಅರ್ಥ ವಿಷಯೀಕಾರಿ ಅಂತ ಹೇಳಿದ್ರು ಯಥಾ ಅವಸ್ಥಿತ ಅರ್ಥ ವಿಷಯೀಕಾರಿ ಬರೀ ಅರ್ಥ ವಿಷಯೀಕಾರಿ ಅಂದ್ರೆ ಏನಾಗ್ತಿತ್ತು ಅತಿವ್ಯಾಪ್ತಿ ಬರ್ತಿತ್ತು ಯಾವುದರಲ್ಲಿ ಸಂಶಯ ಮತ್ತು ವಿಪರ್ಯಗಳಲ್ಲಿ ಏನ್ ಬರ್ತಿತ್ತು ಬರೀ ವಿಷಯಕಾರಿತ್ವ ಅಂದ್ರೆ ಯಥಾರ್ಥ ಆಗುವುದು ಯಥಾರ್ಥ ಏನ್ ಬೇಕಾಗುವುದಾಗಿ ಯಥಾರ್ಥ ಅಂತ ಹೇಳಿದ್ರೆ ಏನಾಯ್ತಾಗ ಸಂಶಯ ವಿಪರ್ಯಗಳಲ್ಲಿ ಏನ್ ಬರಲಿಲ್ಲ ಅತಿವ್ಯಾಪ್ತಿ ಅನ್ನೋ ದೋಷ ಬರಲಿಲ್ಲ ಆಮೇಲೆ ಬರೀ ಯಥಾವಸ್ಥಿತ ಪ್ರಮಾಣ ಬಂದ್ರೆ ಏನಾಗ್ತಿರೋದು ಯಾವ್ದರಲ್ಲಿ ಏನಾಗ್ತಿತ್ತು ಪ್ರಮೇಯದಲ್ಲಿ ಅತಿವ್ಯಾಪ್ತಿ ಬರ್ತಿತ್ತು ಯಥಾವಸ್ಥಿತ ಇರೋದು ಹೇಗೆ ಇರೋದಷ್ಟೇ ಇರೋದು ತಿಳಿಸ್ಕೊಡೋದಲ್ಲ ಬರೀ ಇರೋದಷ್ಟೇ ಅದಕ್ಕೇನು ಹೇಳಿದಾಗ ಯಥಾವಸ್ಥಿತ ಅರ್ಥ ವಿಷಯಕಾರಿ ಪ್ರಮಾಣಂ ಅಂತ ಹೇಳಿದ್ರು ಅಷ್ಟೆಲ್ಲ ತಿಳಿಸಿದ್ದಾರೆ ಅರ್ಥ ವಿಷಯಕಾರಿತ್ವ ಮಾತ್ರ ಸಂಶಯ ಉಪರಿ ಯಥಾಧಾರಣ್ಯಾತ್ ವಿಶೇಷಣ ಉಪಾದಾನಂ ಅರ್ಥ ವಿಷಯಕಾರಿತ್ವೇನ ಇವ ಪ್ರಮೇಯಾದಿ ವಿರಾಸ ಪ್ರಮೇಯ ಅಂದ್ರೇನು ವಸ್ತು ಪ್ರಮಾ ವಿಷಯ ಪ್ರಮೇಯಂ ಆಮೇಲೆ ವಸ್ತುವನ್ನು ತಿಳಿದವನೇನಾಗ್ತಾನೆ ಪ್ರಮಾತ ಅಂತಾಗ್ತಾನೆ ಆರ್ಯತೆ ಇತ್ಯರ್ಥೋ ಜ್ಞೇಯ ಮುಚ್ಚತೆ ಈಗ ಒಂದು ಪ್ರಶ್ನೆ ಬಂತು ಅರ್ಥ ಅಂದ್ರೆ ಅನೇಕ ಅರ್ಥಗಳಿದೆ ಅರ್ಥ ಅಂದ್ರೇನು ಇವತ್ತು ಅರ್ಥಶಾಸ್ತ್ರ ಅಂದ್ರೇನು ಹಣ ಅಂತ ಅರ್ಥ ಅರ್ಥ ಅಂದ್ರೆ ಹಣ ಇನ್ನು ಅರ್ಥ ಏನು ಕಿಮರ್ಥಂ ಆಗತಃ ಯಾತಕ್ ಬಂದಿದ್ದೀರಿ ಅಂತ ಕೇಳಿದ್ರೆ ಅರ್ಥ ಅಂದ್ರೆ ಏನಲ್ಲಿ ಪ್ರಯೋಜನ ಅರ್ಥ ಅಂದ್ರೆ ಪ್ರಯೋಜನ ಅರ್ಥ ಅಂದ್ರೆ ಹಣ ಆಮೇಲೆ ಅರ್ಥ ಅಂತ ಹೇಳಿದ್ರೆ ಒಂದೇನು ಪುರುಷಾರ್ಥ ಅಲ್ಲೆಲ್ಲ ಅನೇಕ ರೀತಿ ಉಪಯೋಗಿಸ್ತಾರೆ ನೀವೇನು ಉಪಯೋಗಿಸಿದ್ದೀರಿ ಈಗ ಇದನ್ನ ಇಲ್ಲಿ ಅರ್ಥ ಅಂದ್ರೆ ಏನಂತ ಅರ್ಥ ಇಲ್ಲಿ ಅರ್ಥ ಅಂದ್ರೆ ಅಂತ ಅರ್ಥ ಜ್ಞೇಯ ಅರ್ಥ ಅಂದ್ರೆ ಜ್ಞೇಯ ಅರ್ಥ ಅಂದ್ರೆ ಜ್ಞೇಯ ಎಲ್ಲಿಂದ ಬಂತು ಇಷ್ಟೇ ಎಲ್ಲ ಅರ್ಥಗಳಿದೆ ಇದಕ್ಕೆ ಅರ್ಥಕ್ಕೆ ಅನೇಕ ಅರ್ಥ ಇದೆ ಇಲ್ಲಿ ಅರ್ಥಕ್ಕೆ ನೀವೇನ ತಿಳ್ಕೊಂಡಿದ್ದೀರಿ ಈಗ ಜ್ಞೇಯ ತಿಳ್ಕೊಳ್ಳಿ ತಿಳಿಯಲು ಪಡೋದು ಅಂತ ತಿಳ್ಕೊಂಡಿದ್ದೀರಿ ಯಥಾವಸ್ಥಿತ ಅರ್ಥ ವಿಷಯ ಕಾರ್ಯತ್ವ ಪ್ರಮಾಣದ ಲಕ್ಷಣ ಅಂತ ಹೇಳಿದ್ದೆ ಅರ್ಥ ಶಬ್ದಕ್ಕೆ ಇಲ್ಲಿ ಪ್ರಮೇಯ ಅಂತ ಅರ್ಥ ಹೇಗಿಟ್ಕೊಂಡು ಎಲ್ಲಿಂದ ಬಂತು ಅಂದ್ರೆ ಅರ್ಯತ ಇತ್ಯರ್ಥೋ ಜ್ಞೇಯ ಮುಚ್ಚತೆ ಅರ್ಯತೆ ಇತಿ ಅರ್ಥ ಜ್ಞೇಯಂ ಅರ್ಯತೆ ಅಂದ್ರೆ ರೂಗತವ ಧಾತು ಧಾತುನಿಂದ ಬಂದಿದೆ ನ್ಯಾಯತೆ ಅಂತ ಅರ್ಥ ಯಾವ್ದು ತಿಳಿಯಲ್ಪಡುತ್ತದೋ ಅದು ಅರ್ಥ ಯಾವ್ದು ತಿಳಿಯಲ್ಪಡುವುದೋ ಅದು ಅರ್ಥ ಅಂತ ಇಲ್ಲಿಟ್ಕೊಂಡಿರೋದ್ರಿಂದ ಅರ್ಥ ಇಟ್ಟುಕೊಟ್ಟು ಏನಾಯ್ತಾಗ ಜ್ಞೇಯ ಅಂತ ಅರ್ಥ ಅಂದ್ರೆ ಜ್ಞೇಯ ಸೊ ಯಥಾರ್ಥಂ ಪ್ರಮಾಣಂ ಶಬ್ದದೊಳಗೆ ಅರ್ಥಕ್ಕೆ ಜ್ಞೇಯ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಂತಾಗುತ್ತದ ಯಥಾರ್ಥಂ ಪ್ರಮಾಣಂ ಅರ್ಥದ ಜಾಗದಲ್ಲಿ ಅರ್ಥ ಇಟ್ಟುಕೊಟ್ಟು ಜ್ಞೇಯ ಆದ್ದರಿಂದ ಜ್ಞೇಯ ಅಂತ ಹಾಕಿ ಅದನ್ನು ಓದಿರಿ ಅಂತ ಓದ್ಬೋದಾಗ ಯಥಾ ಜ್ಞೇಯಂ ಪ್ರಮಾಣಂ ಯಥಾ ಜ್ಞೇಯಂ ಪ್ರಮಾಣಂ ವಸ್ತು ಹೇಗಿರುತ್ತೋ ಹಾಗೆ ತಿಳಿಸಿಕೊಡೋದಕ್ಕೆ ಏನಂತ ಕರೀತಾರೆ ಪ್ರಮಾಣ ಅಂತ ಕರೀತಾರೆ ಅಥೋ ನ ಗಮ್ಯ ವಿಷಯ ಕಾರ್ಯಗತೋ ಅತಿವ್ಯಾಪ್ತಿ ಆದ್ರಿಂದನೇ ಅರ್ಥ ಅರ್ಥ ಅಂತ ಹೇಳಿದರೆ ಗಮ್ಯ ವಿಷಯ ಕಾರ್ಯ ಅರ್ಥ ಉದಾಹರಣೆಗೆ ಗ್ರಾಮಂ ಗತ ಅಂತ ಹೇಳಿದ್ರು ಗ್ರಾಮಕ್ಕೆ ಹೋದ ಅಲ್ಲಿ ಹೋಗಿದ ಊರು ಯಾವುದು ಗ್ರಾಮ ಅದರಲ್ಲಿ ಅತಿವ್ಯಾಪ್ತಿ ಬರುತ್ತೋ ಅಂತ ಹೇಳಿದ್ರೆ ಬರೋದಿಲ್ಲ ಅದಕ್ಕೆ ಯಾವ್ದಕ್ಕೆ ವಿಷಯ ಅಲ್ಲ ಅದು ಗಮನಕ್ಕೆ ವಿಷಯ ನಮ್ಗೆ ಯಾವ್ದು ಖುಷಿ ಆಗ್ಬೇಕಿದೀಗ ಜ್ಞಾನಕ್ಕೆ ಖುಷಿ ಆಗ್ಬೇಕು ಸೊ ಜ್ಞಾನಕ್ಕೆ ಖುಷಿ ಆಗ್ಬೇಕಾದ್ರಿಂದ ಇಲ್ಲಿ ಜ್ಞೇಯ ಇಟ್ಕೊಟ್ಟು ಅರ್ಥ ಇಟ್ಕೊಟ್ಟು ಜ್ಞೇಯ ಅಂತ ಆಯ್ತೆ ಹೊರತು ಏನಂತಾಗ್ಲಿಲ್ಲ ಗಮ್ಯ ಅಂತ ಆಗ್ಲಿಲ್ಲ ಅದಕ್ಕೆ ಅಥವಾ ನಾ ಗಮ್ಯ ವಿಷಯ ಕಾರ್ಯಗತವು ಅತಿವ್ಯಾಪ್ತಿ ಆಮೇಲೆ ಗಮ್ಯ ವಿಷಯ ಕಾರ್ಯ ಕೊಡೋದು ಯಾವ್ದು ಗಮ್ಯವನ್ನ ತಪ್ಪಿಸಿಕೊಡೋದು ಯಾವುದು ಗತಿ ಗತಿಯಿಂದ ಗಮನ, ಗಮನದಿಂದ ಗಮ್ಯ ಸಿಗುತ್ತೆ ನಮಗೆ. ಸೊ ಇಲ್ಲಿ ಗಮನದಿಂದ ಗಮ್ಯ ಸಿಗೋ ಹಾಗೆ ಇಲ್ಲಿ ಜ್ಞಾನದಿಂದ ಜ್ಞೇಯ ಸಿಗೋದ್ರಿಂದ ಜ್ಞಾನ ಅನ್ನೋದೇನದು ಜ್ಞೇಯವನ್ನ ತಿಳಿಸಿಕೊಡೋದು. ಗಮನದಿಂದ ಗಮ್ಯವನ್ನು ಮುಟ್ಟ ಹಾಗೆ ಜ್ಞಾನದಿಂದ ಏನನ್ನು ಮುಟ್ತೇವೆ ನಾವೀಗ ಜ್ಞೇಯವನ್ನು ಮುಟ್ಟಿಸ್ತೇವೆ. ಮುಟ್ಟದ್ರೆ ತಿಳಿಯೋದು ಅಂತ ಅರ್ಥ. ಮುಂದೆ ವಿಭಾಗ ಏತದೇವ ದರ್ಶಯನ್ ತದ್ವಿವಿಧಂ ತದ್ವಿಭಾಗ ಮಾಹ ತದ್ವಿವಿಧಂ. ಸೊ ಪ್ರಮಾಣ ದರ್ಶನ ಏನಂತ ಹೇಳಿದಾಯ್ತು ಒಟ್ಟಿಗ ಯಥಾರ್ಥಂ ಪ್ರಮಾಣ ಕೇಳಿದ ತಕ್ಷಣ ಅಂತ ಹೇಳಬೇಕು. ನಮ್ಮ ಲಕ್ಷಣ ಯಾವುದು ಅಂತ ಕೇಳಿ ಯಥಾರ್ಥಂ ಪ್ರಮಾಣಂ, ಅದಕ್ಕೇನಪ್ಪ ಅರ್ಥ ಅದು ಎಕ್ಸ್ಪ್ಲೈನ್ ಮಾಡಿದ್ರೆ ಯಥಾವಸ್ಥಿತ ಅರ್ಥ ವಿಷಯೀಕಾರಿತ್ವ ಪ್ರಮಾಣಸ್ಯ ಲಕ್ಷಣಂ. ಯಥಾವಸ್ಥಿತ ಅರ್ಥ ವಿಷಯೀಕಾರಿತ್ವ ಪ್ರಮಾಣಸ್ಯ ಲಕ್ಷಣಂ ಅಂತ ಎಕ್ಸ್ಪೆನ್ಷನ್ ಗೊತ್ತಾಯ್ತಾ. ತದ್ವಿಭಾಗ ವಾಹ ಪ್ರಮಾಣದಲ್ಲಿ ಎರಡು ವಿಧ, ತದ್ವಿವಿಧಂ ಆ ಪ್ರಮಾಣ ಅಂದ್ರೆ ಎರಡು ವಿಧ. ಯಥಾವಸ್ಥಿತವಾಗಿ ವಸ್ತುವನ್ನು ತಿಳಿಸಿಕೊಡತಕ್ಕಂಥದ್ದು ಎರಡು. ಯಾವ್ಯಾವುದು? ಪ್ರಮಾಣಾಂ ಅನಂತೇಪಿ ಸಾಕ್ಷಾತ್ ಪಾರಂಪರ್ಯೇಣ ಯಥಾರ್ಥ ಜ್ಞಾಪನಾರ್ಥೋ ಅಯಂ ವಿಭಾಗ. ಪ್ರಮಾಣಗಳು ಅನಂತ, ಆದರೆ ಕಣ್ಣು ಹಿಂದೆ ತಗೊಳ್ಳಿ, ಕಣ್ಣು ಕೈಕ ಪ್ರತ್ಯಕ್ಷರೇ ಎಷ್ಟಿದೆ ನಮಗೆ? ಈಗ ಐದಿದೆ, ಮನಸ್ಸು ಆರಿದೆ, ಈಗ ಅನೇಕ ವೆರೈಟಿಗಳಿವೆ. ಬಟ್ ಟ್ರಾನ್ಸ್ಫೈ ಮಾಡಿಕೊಟ್ಟಿರೋದ್ರಿಂದ ಎಲ್ಲಾ ಪ್ರಮಾಣ ಹೇಳೋದು ಬೇರೆ, ಪ್ರಮಾಣದ ವಿಧ ಹೇಳೋದು ಬೇರೆ. ಪ್ರಮಾಣ ಎರಡು ವಿಧ. ಏನಂತ? ವಿಭಾ ಏತದೇವ ದರ್ಶಯನ್ ದ್ವೇವಿಧೇ ದರ್ಶಿ ಉದ್ದೇಶತೆ ಕೇವಲಂ ಅನುಪ್ರಮಾಣಂಚ. ಕೇವಲಂ ಅನುಪ್ರಮಾಣಂಚ, ಕೇವಲ ಪ್ರಮಾಣಂ ಅನುಪ್ರಮಾಣಂಚ ಅಂತ. ಕೇವಲ ಪ್ರಮಾಣ ಮತ್ತು ಅನುಪ್ರಮಾಣ ಅಂತ ಹೇಳಿ ಪ್ರಮಾಣಗಳು ಎರಡು ವಿಧ. ಈಗ ಹಾಗಿದ್ರೆ ಕೇವಲ ಅಂದ್ರೆ ಏನು, ಅನು ಅಂದ್ರೆ ಏನು ಅಂತ ಪ್ರಶ್ನೆ. ಕೇವಲ ಪ್ರಮಾಣ ಅನುಪ್ರಮಾಣ ಅಂತ ಹೇಳಿದ್ರೆ ಕೇವಲ ಪ್ರಮಾಣ ಶಬ್ದದಲ್ಲಿ ಕೇವಲ ಅಂದ್ರೆ ಏನರ್ಥ, ಅನು ಅಂದ್ರೆ ಏನರ್ಥ? ಸಾಕ್ಷಾತ್ ಯಥಾವಸ್ಥಿತ ಅರ್ಥ ವಿಷಯಕಾರಿ ಕೇವಲ. ಸಾಕ್ಷಾತ್ ಯಥಾ ಅವಸ್ಥಿತ ಅರ್ಥ ವಿಷಯೀಕಾರಿ ಕೇವಲ. ಸಾಕ್ಷಾತ್ ಡೈರೆಕ್ಟ್ ಆಗಿ ಯಥಾ ಅವಸ್ಥಿತ ಇರತಕ್ಕಂತಹ ರೀತಿಯಲ್ಲಿ ವಸ್ತುವನ್ನ ತಿಳಿಸಿಕೊಡೋದಕ್ಕೆ ಏನಂತ ಕರೀತಾರೆ? ಕೇವಲ ಪ್ರಮಾಣ ಅಂತ ಕರೀತಾರೆ. ಡೈರೆಕ್ಟ್ ಆಗಿ ತಿಳಿಸಿಕೊಡೋದು ಪರಂಪರೆಯ ತಾದೃಶ ಅನುಪ್ರಮಾಣ. ಇಂಡೈರೆಕ್ಟ್ ಆಗಿ ತಿಳಿಸಿಕೊಟ್ರೆ ಅಂತ ಕರೀತಾರೆ ಅದನ್ನ ಅನುಪ್ರಮಾಣ. ಡೈರೆಕ್ಟ್ ಆಗಿ ತಿಳಿಸಿಕೊಟ್ರೆ ಅದು ಕೇವಲ ಪ್ರಮಾಣ, ಸಾಕ್ಷಾತ್ ಪ್ರಮಾಣ ಅನುಪ್ರಮಾಣ ಅಂತ. ಕೇವಲ ಪ್ರಮಾಣ ಸಾಕ್ಷಾತ್ ಪ್ರಮಾಣ, ಇದು ಪರಂಪರೆಯ ತಿಳಿಸಿಕೊಟ್ರೆ ಅನುಪ್ರಮಾಣ. ಅದ್ಯಾವುದು ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡೋಣ. ಪ್ರಾಧಾನ್ಯಾಭಿಪ್ರಾಯೇಣ ಪ್ರಥಮ ಉದ್ದಿಷ್ಟ ಕೇವಲ ಲಕ್ಷಯತಿ. ಎರಡರಲ್ಲಿ ಯಾವುದು ಪ್ರಧಾನ? ಇದರಲ್ಲಿ ಕೇವಲ ಪ್ರಮಾಣ. ಯಾತಕ್ಕೆ? ಡೈರೆಕ್ಟ್ ಅಂದ್ರೆ ಡೈರೆಕ್ಟ್ ಬಸ್, ಇಂಡೈರೆಕ್ಟ್ ಅಂದ್ರೆ ಏನಾಗುತ್ತಾಗ ಕನೆಕ್ಷನ್ ಬಸ್ ಬೇರೆ ಡೈರೆಕ್ಟ್ ಬಸ್ ಬೇರೆ, ಯಾವ ಶ್ರೇಷ್ಠ ಅದರಲ್ಲಿ? ಡೈರೆಕ್ಟ್ ಇರೋದು. ಪ್ರಾಧಾನ್ಯಾಭಿಪ್ರಾಯೇಣ ಪ್ರಥಮ ಉದ್ದಿಷ್ಟ ಕೇವಲ ಲಕ್ಷಯತಿ. ಅಲ್ಲಿ ಹಾಗೆ ತತ್ವದಲ್ಲಿ ಹೇಳಬೇಕಾದ್ರೆ ಸ್ವತಂತ್ರ ಮೊದಲಾತಕ್ಕೆ, ಭಾವ ಮೊದಲಾತಕ್ಕೆ, ಚೇತನ ಯಾತಕ್ಕೆ ಅಂತ ಕಾರಣ ಕೊಟ್ಟರೆ ಹಾಗೆ ಎರಡು ಪ್ರಮಾಣ ಆದ್ರೂ ಕೂಡ ಅನುಪ್ರಮಾಣ ದರ್ಶನ ಯಾಕೆ ಹೇಳಲಿಲ್ಲ? ಕೇವಲ ಪ್ರಮಾಣ ದರ್ಶನ ಯಾತಕ್ಕೆ ಹೇಳಿದ್ರು ಅಂದ್ರೆ ಅದು ಪ್ರಧಾನ. ಯಾವ್ದ್ರಲ್ಲಿ ಯಾತಕ್ಕೆ ಪ್ರಧಾನ ಅಂತ ಏನಂತ ಹೇಳಬೇಕು? ಅದಕ್ಕೆ ಪ್ರಧಾನ ಯಾತಕ್ಕದು ಸಾಕ್ಷಾತ್ ಹೇಳ್ಕೊಡೋದು ಪ್ರಮಾಣ ಅಷ್ಟೇ. ಸಾಕ್ಷಾತ್ ಹೇಳ್ಕೊಡೋದ್ರೆ ಪ್ರಮಾಣ. ಯಥಾರ್ಥ ಜ್ಞಾನಂ ಕೇವಲಂ, ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ ಅಂತ ಅರ್ಥ. ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ, ಯಥಾರ್ಥ ಜ್ಞಾನ ಕೇವಲ ಪ್ರಮಾಣ. ಯಥಾರ್ಥ ಜ್ಞಾನ ಕೇವಲ ಪ್ರಮಾಣ ಅಂದ್ರೆ ಯಥಾರ್ಥ ಜ್ಞಾನ ಇದ್ರೆ, ಉದಾಹರಣೆ ಮೈಕ್ ಜ್ಞಾನ ಇದೆ, ಮೈಕ್ ತೋಳಿದ ತಕ್ಷಣ ಏನಂತ ಜ್ಞಾನ ಬಂತು ನಮಗೀಗ? ಮೈಕ್ ಅಂತ ಗೊತ್ತಾಯ್ತು. ಮೈಕ್ ಜ್ಞಾನ ಇಲ್ಲಿ ನೋಡ್ತಿದ್ದೆ ನೀವು ಒಂದು ಯೋಚನೆ ಮಾಡಲ್ಲ ಕೊಡ್ತಾರೆ. ಸೊ ಇದು ಮೈಕ್ ಅಂತ ತಿಳಿಸಿಕೊಟ್ಟಿದ್ದು ಯಾವುದು? ಯಥಾರ್ಥ ಜ್ಞಾನ. ಯಾವ್ದ್ರ ಬಗ್ಗೆ ಇದೆ ಯಥಾರ್ಥ ಜ್ಞಾನ? ಮೈಕಿನ ಬಗ್ಗೆ ಇದೆ ಯಥಾರ್ಥ ಜ್ಞಾನ. ಮೈಕ್ ಅನ್ನ ಏನು ತಿಳಿಸಿಕೊಡುತ್ತೆ? ನಿಮಗೆ ಗೊತ್ತಾ ಅಂತ ಕೇಳಿದ್ರೆ ನಿಮಗೆ ಗೊತ್ತಾದ್ರೆ ಏನರ್ಥ? ಯಥಾರ್ಥ ಜ್ಞಾನ ಇದೆಯಾ ಅಂತ ಅರ್ಥ. ನಿಮಗೆ ಗೊತ್ತಾ ಯಥಾರ್ಥ ಜ್ಞಾನ ಇದೆಯಾ? ಅವಾಗ ಕಷ್ಟ ಏನಾಯ್ತು? ಅದು ಡೈರೆಕ್ಟ್ ಆಗಿ. ಆದ್ರೆ ಯಾವುದು ಹಾಗೆ ತಿಳಿಸಿಕೊಡದೆ ಈ ವಸ್ತು ಕಾಣಿಸ್ ನಮಗೆ ಏನಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದು ಮೈಕೆಲ್ಲ ಎಲ್ಲ ಆಕಾರಗಳು ಬಿಡಿ ಏನಂತ ಗೊತ್ತಾಗ್ತಾ ಇಲ್ಲ. ಅವಾಗ ಏನಾಯ್ತು ನಮಗೀಗ? ಇದು ಖಂಡಿತ ಅದು ನಿಜನೇ, ಅದೇನಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಗೊತ್ತಿರೋದು ಏನಂತ ಕೇಳಿದ್ರು ಮೈಕ್ ಅಂತ ಹೇಳಿದ್ರು. ಓ, ಇದು ಅರ್ಥ ಆಯ್ತು. ಆದ್ರೆ ಕುರುಡ, ಅವ್ರಿಗೆ ಇದು ಕಾಣಿಸೋದೇ ಇಲ್ಲ ಫಸ್ಟ್. ಸೊ ಇದು ಬೇಕೋ ಇಲ್ಲ ನಮಗೀಗ? ಕಣ್ಣು ಬೇಕೇ ಬೇಕು. ಅದೇ ರೀತಿಯಲ್ಲಿ ಜ್ಞಾನ ಬೇಕೋ ಇಲ್ಲ? ಜ್ಞಾನ ಬೇಕೇ ಬೇಕು. ಸೊ ಜ್ಞಾನ ಮತ್ತು ಜ್ಞಾನ ಸಾಧನ ಎರಡೂ ಇದ್ದಾಗ ಏನಾಯ್ತು ಅಲ್ಲಿಗೆ? ಪರ್ಫೆಕ್ಟ್ ಆಯ್ತು. ಗೊತ್ತಾಯ್ತಾ? ಅದಕ್ಕೆ ಯಾರು ಬೇಕಾ? ಗೊತ್ತಿದ್ದವ್ರನ್ನ ಕೇಳಿ ಅಂತ ಅರ್ಥ. ಗೊತ್ತಿದ್ದವ್ರು ಕೇಳಿ ಅರ್ಥ ಕೇವಲ ಪ್ರಮಾಣ ಇರೋರನ್ನ ಕೇಳಿ ಅಂತ ಅರ್ಥ. ಆಮೇಲೆ ಕುರುಡಿನ ಗೊತ್ತಿದ್ದು ಯಾರಿಗೆ ತೋರಿಸ್ಬೇಕು? ಅದನ್ನ ಕಣ್ಣಿದ್ದವ್ರಿಗೆ ತೋರಿಸ್ಬೇಕು. ಸೊ ಯಥಾರ್ಥ ಅನುಪ್ರಮಾಣ ಅಂದ್ರೆ ಏನಾಗ? ಪರಂಪರೆಯ ಇಂಡೈರೆಕ್ಟ್ ತಿಳಿಸಿಕೊಟ್ರೆ ಅದು ಪ್ರಮಾಣ. ಇದು ತಿಳ್ಕೊಂಡು ಮುಂದೆ ಅದು ಡೀಟೇಲ್ ತಿಳ್ಕೊಂಡು ತೋರ್ಬೇಕು. ಭಾರಿ ಇಂಪಾರ್ಟೆಂಟ್ ಅದೆಲ್ಲ. ಸಂಜ್ಞಾ ನಿರುತ್ಯವ ಲಕ್ಷ ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ. ಅಲ್ಲಿ ಬರೀ ಯಥಾರ್ಥಂ ಅಂತ ಅಷ್ಟೇ ಹೇಳ್ಬಿಟ್ಟಿದ್ರು, ಯಥಾರ್ಥಂ ಅಂತ ಅಷ್ಟೇ ಹೇಳಿದ್ರು. ಇಲ್ಲಿ ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ ಅಂತ ಕರೆದು ಅವ್ರು ವ್ಯತ್ಯಾಸ ತಿಳ್ಕೊಂಡಿದೆ. ಆಮೇಲೆ ಯಾವಾಗ ಜನರಲ್ ಡೆಫಿನೇಷನ್ ಹೇಗಿರಬೇಕು? ಜನರಲ್ ಡೆಫಿನೇಷನ್ ಹೇಗಿರಬೇಕು? ಇಲ್ಲಿ ಎರಡು ಭಾಗ ಇದೆ. ಎಷ್ಟನ್ನು ಕವರ್ ಮಾಡಬೇಕು ಜನರಲ್ ಡೆಫಿನೇಷನ್? ಯಾವಾಗಲೂ ಎಲ್ಲದನ್ನು ಕವರ್ ಮಾಡ್ತಾನೆ. ಹೋಗ್ತಾನೆ, ಮನೆ ಅಂತ ತಕ್ಷಣ ಒಂದು ಡೆಫಿನೇಷನ್ ಇದೆ, ರೂಮ್ ಅಂದ್ರೆ ಡೆಫಿನೇಷನ್ ಇದೆ, ಮನೆ ಅಂದ್ರೆ ಡೆಫಿನೇಷನ್ ಇದೆ. ಹೋಗ್ತಾನೆ ಎಲ್ಲ ಕವರ್ ಮಾಡಿ ಡೆಫಿನೇಷನ್ ಇರಬೇಕು. ಸೊ ಇಲ್ಲಿ ಎರಡು ಎರಡು ಪ್ರಮಾಣಗಳು ಎಷ್ಟು ಈಗ? ಎರಡು. ಸೊ ಎರಡಕ್ಕೂ ಕಾಮನ್ ಆಗಿ ಏನಂತ ಡೆಫಿನೇಷನ್ ಕೊಟ್ರು? ಎರಡು ಕಾಮನ್ ಆಗಿ ಏನಂತ ಕೊಟ್ರು? ಯಥಾರ್ಥಂ ಪ್ರಮಾಣಂ ಅಷ್ಟೇ ಕೊಟ್ರು. ಸ್ಪೆಸಿಫಿಕ್ ಆಗಿ ಕೇವಲ ಹೇಳಿದ್ರು ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ ಅಂತ ಕರೆದ್ರು. ಗೊತ್ತಾಯ್ತಾ? ಅದಕ್ಕೇನಂತ ಕರೀತಾರೆ ಮುಂದೆ ನೋಡಿ. ಇವೆಲ್ಲ ಯಾತಕ್ಕೆ ಹೇಳಬೇಕು ಅಂದ್ರೆ ಜನರಲ್ ಡೆಫಿನೇಷನ್, ಸ್ಪೆಷಲ್ ಡೆಫಿನೇಷನ್. ಜನರಲ್ ಡೆಫಿನೇಷನ್ ಯಾವಾಗಲೂ ಕ್ಲಾಸಿಫಿಕೇಶನ್ ಇನ್ಕ್ಲೂಡ್ ಆಗಬೇಕು. ಅರ್ಥ ಆಯ್ತಾ? ಆ ಸ್ಪೆಷಲ್ ಡೆಫಿನೇಷನ್ ಯಾವ್ದಕ್ಕೆ ಬರಬೇಕು? ಅದಕ್ಕೆ ಮಾತ್ರ ಬರಬೇಕು. ಅರ್ಥ ಆಯ್ತಾ? ಸ್ಪೆಷಲ್ ಡೆಫಿನೇಷನ್ ಕೇವಲ ಏನಂತ ಹೇಳಬೇಕು? ಯಥಾರ್ಥ ಜ್ಞಾನ ಕೇವಲ ಪ್ರಮಾಣಂ. ಇಂದು ಹೇಳೋದಾದ್ರೆ ಏನು ಅನ್ನೋ ಜ್ಞಾನ ಸಾಧನ ಮುಂದೆ ಹೇಳ್ತಾರಂತ. ಈಗ ಬರೀ ಜ್ಞಾನಂ ಕೇವಲ ಪ್ರಮಾಣಂ ಏನಾಗ್ತಿತ್ತು? ಬರೀ ಜ್ಞಾನಂ ಕೇವಲ ಪ್ರಮಾಣಂ ಏನಾಗ್ತಿತ್ತಾಗ? ಸಂಶಯ ಜ್ಞಾನದಲ್ಲೂ ಅತಿವ್ಯಾಪ್ತಿ ಬರೋದು, ಆಮೇಲೆ ವಿಪರ್ಯದಲ್ಲಿ ಅತಿವ್ಯಾಪ್ತಿ ಬರೋದು. ಆದ್ದರಿಂದ ಜ್ಞಾನಂ ಕೇವಲ ಅಂತ ಹೇಳಲೇಬೇಕಾಯ್ತು. ಜ್ಞಾನಂ ಸೇರಿಸೆ ಹೋಗಿದ್ರೆ ಅಪದ ಅರ್ಥ ಬರುತ್ತೆ. ಬರೀ ಯಥಾರ್ಥ ಪ್ರಮಾಣ ಬಂದ್ಬಿಟ್ರೆ ಕೇವಲ ಪ್ರಮಾಣ ಆಗ್ತಿತ್ತು. ಇನ್ನು ಯಾವ್ದ್ರಲ್ಲಿ? ಅನುಪ್ರಮಾಣದಲ್ಲಿ ಬರೋದು. ಗೊತ್ತಾಯ್ತಾ? ಎರಡು ಕಾಮನ್ ಡೆಫಿನೇಷನ್ ಆದ್ರಿಂದ ಅದ್ರಲ್ಲಿ ಬಂದ್ಬಿಡೋದು. ಅದು ಯಥಾರ್ಥ ಜ್ಞಾನಂ ಅಂತ ಹೇಳಿದ್ರಿಂದ ಏನಾಯ್ತಾಗ ಸರಿ ಗೊತ್ತಿದೆ. ಟೀಕಾರಿನಲ್ಲಿ ಹೇಳಕ್ ಹೋಗೋದಿಲ್ಲ, ಪ್ರಮಾಣ ಚಂದ್ರಿಕೆಲ್ಲ ಹೇಳ್ತಾರೆ. ಪ್ರಮಾಣ ಚಂದ್ರಿಕೆ ಬಿಗಿನರ್ಸ್ ಆದ್ರಿಂದ ಪ್ರತಿ ಸರ್ತಿ ಹೇಳೋದ್ರೆ ಹೇಳ್ತಾ ಹೋಗ್ತಾರೆ. ಪ್ರಮಾಣ ಪದ್ಧತಿ ಟೀಕಾರ ಇರೋ ಸ್ವಲ್ಪ ಹೇಳ್ತಾರೆ. ಇಲ್ಲಿ ಹೇಳ್ಬೇಕಾದ್ರೆ ಏನ್ ಮಾಡ್ತಾರೆ? ಸ್ವಲ್ಪ ಬಿಗಿನರ್ಸ್ ಆಗಿ ಮುಂದೆ ಬಂದವರು ಅಂತ ತಿಳ್ಕೊಂಡ್ಬಿಟ್ಟು ಅದೆಲ್ಲ ಹೇಳೋದು ಒಂದ್ಸರಿ ಹೇಳ್ಬಿಟ್ಟು ಯಾವ ಮುತ್ತಾರ ತ್ರಾಪಿ ಅಂತ ಹೇಳ್ಬಿಟ್ಟು ಅದ್ ತಿಳ್ಕೊಂಡಿರ್ಬೇಕು. ಯಾವ ಏನ ಹೇಗಾಯ್ತು? ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣ. ಮತ್ತೆ ಯಥಾರ್ಥಂ ಪ್ರಮಾಣ ಅಂದ್ರೆ ಏನಾಗೋದು? ಎರಡು ಪ್ರಮಾಣಕ್ಕೂ ಕಾಮನ್ ಅದು. ಎರಡು ಪ್ರಮಾಣಕ್ಕೂ ಮನುಷ್ಯ ಅಂದ್ಬಿಟ್ಟ, ಬ್ರಾಹ್ಮಣಿಗಾಗಬಹುದು ಕ್ಷತ್ರಿಯನಿಗಾಗಬಹುದು. ಹೋಗ್ತಾನೆ ಮನುಷ್ಯ ಅಂದ್ಬಿಟ್ಟ. ಬ್ರಾಹ್ಮಣ ಅಂತ ಏನಾಯ್ತೆ? ಯಾರಿಗೆ ಬರ್ತದ? ಏ ಅವಿ ಮಾತ್ರ ಬಂತು. ಅರ್ಥ ಆಯ್ತಾಗ? ಬರೀ ಮನುಷ್ಯನ ಲಕ್ಷಣ ಬೇರೆ, ಬ್ರಾಹ್ಮಣ ಲಕ್ಷಣ ಬೇರೆ. ಮನುಷ್ಯರಲ್ಲಿ ನಾಲ್ಕು ವರ್ಣಗಳು, ಅದರಲ್ಲಿ ಬ್ರಾಹ್ಮಣ ಲಕ್ಷಣ ಹೇಳೋದು ಬೇರೆ, ಬರೀ ಮನುಷ್ಯರು ಹೇಳೋದು ಬೇರೆ. ಅದೇ ರೀತಿ ಪ್ರಮಾಣ ರಕ್ಷಣೆ ಹೇಳೋದು ಬೇರೆ, ಪ್ರಮಾಣಗಳ ವಿಭಾಗದ ರಕ್ಷಣೆ ಹೇಳೋದು ಬೇರೆ. ಪ್ರಥಾರ್ಥ ಜ್ಞಾನ ಕೇವಲ ಸಮ್ಯಕ್ ಸಂಜ್ಞಾ ನಿರುಕ್ತೈವ ಲಕ್ಷಣ ಸಿದ್ಧೌ ಶೃಂಗಗ್ರಾಹಿಕತಯಾ ತಜ್ಞಾಪನಾರ್ಥಂ ಪೃಥಕಾರಂಭ. ಸಂಜ್ಞಾ ನಿರುಕ್ತಿ ಅಂದ್ರೆ ಹೆಸರು ಹೇಳಿದ್ರೆ ಗೊತ್ತಾಗಿಬಿಡುತ್ತೆ. ಆದರೂ ಕೂಡ ಆಚಾರ್ಯ ಯಾತಕ್ಕೆ ಹೇಳಿದ್ರು ಅಂತ ಸ್ಪಷ್ಟೀಕರಣಕ್ಕೋಸ್ಕರ ಹೇಳಿದರು. ಯಥಾರ್ಥ ಇತಿ ಸಂಶಯಾದಿ ವಿದಾಸ. ಯಥಾರ್ಥ ಅಂತ ಹೇಳಿದ್ರೆ ಬರೀ ಜ್ಞಾನಂ ಅಂತ ಹೇಳಿದ್ರೆ ಸಂಶಯಾದಿಗಳಲ್ಲೂ ಏನ್ ಬರ್ತಿತ್ತು? ಯಾರೋ ಕರೀತಾರೆ, ಬಾರದಿರ್ತಾರೆ, ಅವರು ತಪ್ಪು ಹೇಳ್ತಿರ್ತಾರೆ, ಭಯ ತುಂಬ ದಿವಸವೇ ಭಯ ಆಗಿಲ್ಲ, ಏನ್ ಮಾಡ್ಬೇಕಾಗ? ಇವರು ಜ್ಞಾನಿಗಳನ್ನು ಬಿಡೋದು ಅಷ್ಟೇ. ಈಗ ಎಂಥ ಜ್ಞಾನಿಗಳಾಗಿರ್ಬೋದು? ಸಂಶಯ ಜ್ಞಾನಿಗಳಾಗಿರ್ಬೋದು, ಇಲ್ಲೇ ಜ್ಞಾನ ಆಗಿರ್ಬೋದು, ಮಿಥ್ಯಾಜ್ಞಾನಿಗಳಾಗಿರ್ಬೋದು, ಭಾರಿ ಜ್ಞಾನಿಗಳು ಜ್ಞಾನ ಹೇಳ್ತಾ ಇರೋದು ಅಷ್ಟೇ. ಆದ್ರೆ ಯಥಾರ್ಥ ಜ್ಞಾನಿಗಳು ಅಂತ ಹೇಳಿದ್ರೆ ಏನಾಯ್ತು ಅಲ್ಲಿಗೆ? ಅದು ಕರೆಕ್ಟ್ ಆಗಿ ಹೇಳ್ತಾರೆ ಅಂತ. ಸೊ ಕೆಲಸ ಇಕ್ಕಟ್ಟಿನ ಪ್ರಸಂಗದಲ್ಲಿ ಏನ್ ಮಾಡಬಹುದಾಗ? ಇದು ಅತಿವ್ಯಾಪ್ತಿ ವ್ಯಾಪ್ತಿ ಗೊತ್ತಿದ್ದರೆ ಎಂಬಿಗಸ ಮಾತಾಡಿ ಆಡ್ಕೊಂಡ್ಬಿಡ್ಬೋದು. ಗೊತ್ತಾಯ್ತಾ? ಅದು ಶಾಸ್ತ್ರದಲ್ಲಿ ಮಾತಾಡೋದಕ್ಕೆ ವ್ಯತ್ಯಾಸ, ಅದು ಸುಮ್ಮನೆ ತಿಳಿದು ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಅವನಿಗೆ ಗೊತ್ತಿದೆ ತಿಳ್ಕೊಂಡು ಜ್ಞಾನಿ ಅಂತ ಬಾರಿ ಖುಷಿ ಪಟ್ಬಿಡ್ತಾರೆ. ಏನಂತ? ಏನು ಬಾರಿ ಹೋಗ್ಬಿಟ್ರು ಅಂತೇಳಿ ಬೈದಿದ್ದಕ್ಕೂ ಹೇಳು. ದುರ್ಯೋಧನ ಮಹಾಜ್ಞಾನಿ, ಅದಕ್ಕೆ ಅವನಷ್ಟು ತಪ್ಪು ತಿಳಿಯೋರೇ ಇಲ್ಲ, ಅದರಿಂದಾಗಿನೇ ಮಹಾ ಯಥಾರ್ಥ ಜ್ಞಾನಿ ಅಂತ ಅರ್ಥ. ಅದಕ್ಕೆ ಸ್ಪೆಸಿಫಿಕ್ ಹೇಳಬೇಕಾದ್ರೆ ಕ್ಲಿಯರ್ ಮಾಡಬೇಕು ಯಥಾರ್ಥ ಜ್ಞಾನಂ. ಮುಂದೆ ಇಲ್ಲಿ ಕೆಲವು ಪದಗಳು ಬಂತೀಗ. ಸಂಶಯಾದಿ ವಿದಾಸ ಅಂತ ಹೇಳ್ಬಿಟ್ಟು ಸಂಶಯ ಆದಿ ಶಬ್ದದಿಂದ ಯಾವ್ದು ತಗೊಳ್ಬೇಕು? ವಿಪರ್ಯ ತಗೊಳ್ಬೇಕು. ಯಾವ್ದು ಆದಿ ಅಂತ ಬರುತ್ತೋ ಅದು ರೆಲೆವೆಂಟ್ ಆಗಿರೋದು ಮಾತ್ರ ಎಲ್ಲ ತಗೊಳ್ಬಾರ್ದು. ಸಂಶಯ ಅಂದ ತಕ್ಷಣ ಘಟಪಟ ಎಲ್ಲ ತಗೊಳಕ್ ಹೋಗ್ಬಾರ್ದು ಆದಿ ಶಬ್ದದಿಂದ. ಯಾತಕ್ಕೆ? ಸಂಶಯ ಅಂಬುದು ಏನದು? ಜ್ಞಾನದ ಒಂದು ಭಾಗ. ಅಂತ ರೆಲೆವೆಂಟ್ ಆಗಿರೋದು ತಗೋಬೇಕಾಗ. ಯಾವ್ದದು? ವಿಪರ್ಯ ಅಷ್ಟೇ, ಇನ್ಯಾವುದು ಸೇರೋದಿಲ್ಲ. ಆದ್ರಿಂದ ಸಂಶಯಾದಿ ವಿದಾಸ. ಈ ಸಂಶಯ ಅಂದ್ರೆ ಏನು ಶುರುವಾಯ್? ಮತ್ತೆ ಈಗ ಸಂಶಯದ ಒಂದು ಪದ ಹೇಳಿದ ತಕ್ಷಣ ಅದೇನಂತ ಗೊತ್ತಾಗ್ಬೇಕು. ಈಗ ಸಂಶಯ ಅಂದ್ರೆ ಏನು ಅಂದ್ರೆ ಅನವಧಾರಣ ಜ್ಞಾನಂ ಸಂಶಯ. ಅನವಧಾರಣ ಜ್ಞಾನಂ ಸಂಶಯ ಎಲ್ಲ ತಿಳ್ಕೊಂಡಿರ್ಬೇಕು. ಅವಧಾರಣ ಅನವಧಾರಣ ಅವಧಾರಣ ಅಂದ್ರೆ ಏನು? ಅಸರ್ಷನ್. ಖಚಿತವಾಗಿ ಹೇಳೋದಕ್ಕೆ ಏನಂತ ಕರೀತಾರೆ ಅದನ್ನ? ಖಚಿತವಾಗಿ ಹೇಳೋದಕ್ಕೆ ಅವಧಾರಣ ಜ್ಞಾನ ಅಂತ ಕರೀತಾರೆ. ಖಚಿತತೆ ಇಲ್ಲದ ಪದ ಏನಂತ ಕರೀತಾರೆ? ಅನವಧಾರಣ ಅಂತ. ಸಂಶಯದ ಲಕ್ಷಣ ಏನು ಅಂದ್ರೆ ಅನವಧಾರಣ. ಅದು ಇನ್ನೊಂದು ರೀತಿ ಅರ್ಥಾಲಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಬೇಕಾದ್ರೆ ದೋಲಾಯಮಾನ ಜ್ಞಾನಂ ಸಂಶಯ. ದೋಲಾಯಮಾನ ಜ್ಞಾನಂ ಸಂಶಯ ಹಾಗೆ ಇದೊಂದು ಇದಂದ್ರೆ ಹೌದು. ಅದು ಅದು ಅಂತ ಎಲ್ಲದಕ್ಕೂ ತಲೆ ಆಗ್ತಿರ್ತಾರೆ. ಏನರ್ಥ ಅದಕ್ಕೆ? ಸಂಶಯ ಅಂತ ಅರ್ಥ. ಸಂಶಯ ಇದು ಅದು ಅಂತ ಬಂದ ತಕ್ಷಣ ಉದಾಹರಣೆ ದಾರಿಯಲ್ಲಿ ನೋಡ್ತಾ ಇದ್ದ, ದೂರದಿಂದ ನೋಡ್ದ, ಅದು ಮನುಷ್ಯನೋ ಒಂದು ಮೋಟು ಮರನೋ ಅಂತ ಅನಿಸ್ತವೆ. ಮನುಷ್ಯನೋ ಮೋಟು ಮರನೋ, ಏನಿದೆ ಅವನಿಗೀಗ? ನಿಶ್ಚಯ ಇಲ್ಲ. ಏನಿದೆ ಅವನಿಗೆ? ಮೋಟು ಮರ ಆಗಿರ್ಬೋದು, ಮನುಷ್ಯ ಬೇಕಾರ ಆಗಿರ್ಬೋದು. ಆ ಜ್ಞಾನ ಏನಾಗ ಓಲಾಡ್ತಿದೆ ಈಗ, ಅದಕ್ಕೇನಂತ ಕರೀತಾರೆ? ಸಂಶಯ. ಸಂಶಯ ಕನ್ನಡದಲ್ಲಿ ಅನುಮಾನ. ಕನ್ನಡ ಸಂಸ್ಕೃತ ಅನುಮಾನ ಅಲ್ಲ, ಮತ್ತೆ ಸಂಸ್ಕೃತ ಅನುಮಾನ ಭಾರಿ ದೊಡ್ಡದು. ಕನ್ನಡದಲ್ಲಿ ಸಂಶಯ ಅಷ್ಟೇ. ಡೋಲಾಯಮಾನ ಎರಡಕ್ಕೂ ಈ ಕಡೆ ಅಂತಾರೆ, ಆ ಕಡೆ ಅಂತಾರೆ, ಈ ಕಡೆ ಅಂತಾರೆ. ಅದು ಯಾರೋ ಬಂದು ಪಾಕ ತಟ್ಟಿದ್ರು, ಯಾರಿರ್ಬಹುದು ಅಂತ ಯೋಚನೆ ಮಾಡೋದು. ಎಷ್ಟು ಬೇಕಾದ್ರೆ ಅವನು ಏನೋ ಕೊನೆ ಯಾರು ಹೊಡ್ತಾರೆ ಕತ್ತವ್ರು ಇರ್ಬೋದು, ಕಡೆ ಇವನೇನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಏನೋ ಆಗಿರ್ಬೋದು. ಅದು ನಿಶ್ಚಯ ಇಲ್ಲ, ಈಗ ನಿಶ್ಚಯ ಇಲ್ಲ ಅಂತ ಹೇಗೆ ಗ್ಯಾರಂಟಿ ಆಗುತ್ತೆ ಅಂತ ಕೇಳಿದ್ರೆ, ಹಾಗಿದ್ರೆ ಯಾರು ಬಂದಿದ್ದಾರೆ ಹೇಳ್ತಾರೆ, ಅವ್ರು ಬಂದಿದ್ದಾರೆ ಬಾಲ್ ತೆಗಿ ಅಂತ ಗ್ಯಾರಂಟಿ ಬಂದಿದ್ದಾರ, ಹಾಗಿದ್ರೆ ಹೇಳೋದಿಲ್ಲ ಅವ್ರು ಬಂದಿರಬಹುದು ಅಂತ. ತಕ್ಷಣ ಏನಾಯ್ತು ಅಲ್ಲಿಗೆ ಸಂಶಯ, ಅವರೇ ಅಂತ ಹೇಳಿದ ತಕ್ಷಣ ಏನಾಯ್ತು ಅದು ನಿಶ್ಚಯ. ಅದಕ್ಕೆ ಅನವಧಾರಣ ಜ್ಞಾನ ಸಂಶಯ, ಅವಧಾರಣ ನಿಶ್ಚಯ, ಅನವಧಾರಣ ಅಂದ್ರೆ ಏನು ಅನಿಶ್ಚಯ, ಅನಿಶ್ಚಿತ ಜ್ಞಾನ ಸಂಶಯ ಅಷ್ಟೇ. ಸದ್ವಿಧ ಸಹ ದ್ವಿಧ ಸಂಶಯ ಜ್ಞಾನ ಅಂಬುದು ಎರಡು ವಿಧ ಮತ್ತೆ. ಅನಿರ್ದಿಷ್ಟ ಕೋಟಿಕ ನಿರ್ದಿಷ್ಟ ಕೋಟಿಕಶ್ಚೇತಿ, ಅನಿರ್ದಿಷ್ಟ ಕೋಟಿಕ ನಿರ್ದಿಷ್ಟ ಕೋಟಿಕಶ್ಚೇತಿ. ನಿರ್ದಿಷ್ಟ ಅಂದ್ರೆ ಎಷ್ಟು ಸ್ಪೆಸಿಫಿಕ್, ಅವನೋ ಇವನೋ ಅಥವಾ ಎ ಬಿ ಏನೋ ಬಿನೋ ಏನೋ ಬಿನೋ ಸಿನೋ ಏನೋ ಬಿನೋ ಸಿನೋ ಡಿನೋ ಈ ರೀತಿ ಬಂದ ಏನಂತ ಕರೀತಾರೆ ಇದಕ್ಕೆ ನಿರ್ದಿಷ್ಟ ಕೋಟಿ. ಕೊನೆಗೆ ಎರಡರಲ್ಲಿ ಒಂದಾಗಿರ್ಬೇಕ್ರಿ, ಬೇರೆ ಅಲ್ಲ ಅಂತ ಸಂಶಯನೇ ಅದು. ಸ್ವಲ್ಪ ಎಲ್ಲಿ ಲಿಮಿಟ್ ಮಾಡಿದ್ದಾನೆ ಅವನು, ಎರಡರಲ್ಲಿ ಒಂದು ಮಾಡ್ತಾನೆ, ಆ ಸಂಶಯನೇ ಲಿಮಿಟೆಡ್. ಅದಕ್ಕೆ ನಿರ್ದಿಷ್ಟ ಕೋಟಿಕ ಇನ್ನೂ ಕೇಳ್ಬಿಡ್ತಾನೆ, ಅದು ಆಗ್ಬೋದು. ಇದು ಕೇಳೋದಕ್ಕೆಲ್ಲ ತಲೆ ಹಾಕಿ ಏನಾಯ್ತು ಅಲ್ಲಿಗೆ, ಅನಿರ್ದಿಷ್ಟ ಕೋಟಿ ಒಂದವರು ಏನು ಯಾರಿರ್ಬೋದು ಯೋಚನೆ ಮಾಡಿ ನೂರಾರು ಜನ ಜ್ಞಾಪಕ ಮಾಡ್ಕೊಂಡು ಅದು ಬಿಟ್ಟು ಇನ್ನೊಬ್ರು ಬಂದ್ಬಿಡ್ಬೋದು ಇವತ್ತೆ ಕೊನೆಗೆ. ಆರ್ ಸಮ್ಮನ್ ನೆಲ್ಸ್ ಅಂದ್ಬಿಟ್ರೆ ಅನಿರ್ದಿಷ್ಟ ಕೋಟಿ ನೋಡಿ ಬಾಲ್ ತೆಗೀರಿ ಯಾರಂತ ಕ್ಯಾರೆಕ್ಟರ್ ಮಾಡ್ಬಿಟ್ಟು ಇಬ್ಬರಲ್ಲೊಬ್ರು ಆಗಿರ್ಲೇಬೇಕು. ಅದೇನದು ಸಂಶಯದಲ್ಲಿ ನಿಶ್ಚಯ ಇದೆ, ಸಂಶಯದಲ್ಲಿ ನಿಶ್ಚಯ. ಏನ್ ನಿಶ್ಚಯ? ಇಬ್ಬರಲ್ಲೊಬ್ರು ಅನಿರ್ದಿಷ್ಟ ಕೋಟಿಕ. ಅದಿಲ್ಲದೆ ಹೋಗ್ಬಿಟ್ರೆ ಯಾರು ಆಗಿರ್ಬೋದು ಏನಾಯ್ತು ಅಲ್ಲಿಗೆ? ಅನಿರ್ದಿಷ್ಟ ಕೋಟಿ, ನನಗೆ ಏನು ಗೊತ್ತಿಲ್ಲ ಡೌಟ್ ಅಂದ್ಬಿಟ್ರೆ ಅನಿರ್ದಿಷ್ಟ ಕೋಟಿಕ. ಹರಿಹರ ಶಿವ ಹರಿಹರ ಬ್ರಹ್ಮ ಮೂರಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಿದ್ರು, ಸಂಶಯ ಅಂತ ಹೇಳಿದ. ಎಂತ ಸಂಶಯ ಇದು? ನಿರ್ದಿಷ್ಟ ಕೋಟಿಕ ಸಂಶಯ. ದೇವತೆಗಳಲ್ಲಿ ಯಾರು ಯಾರು ದೊಡ್ಡ ನಂಗೆ ಗೊತ್ತೇ ಇಲ್ಲ ಅಂದ್ಬಿಟ್ಟು ಏನಾಯ್ತು ಅದು ಅನಿರ್ದಿಷ್ಟ ಕೋಟಿಕ. ಇದು ಅರ್ಥವಾಗುತ್ತೆ. ಕೋಟಿ ಅಂದ್ರೆ ಏನು? ಕೋಟಿ ಈ ಲಕ್ಷ ಕೋಟಿ ತಗೋಬಾರದು ಮತ್ತೆ. ಕೋಟಿ ಅಂತ ಹೇಳಿದ್ರೆ ಈ ಸಂಶಯ ಅಲ್ಲ, ಅಲ್ಲ ಸಂಶಯ ಪ್ರಕಾರ ಕೋಟಿ ರೀತಿ ಉಚ್ಯತೆ. ಸಂಶಯಕ್ಕೆ ಯಾವ್ದು ವಿಷಯ ಅದು ಕೋಟಿ ಅಂತ ಕರೀತ. ರಾಮ ಅಥವಾ ಕೃಷ್ಣ ಇಬ್ಬರಲ್ಲಿ ಒಬ್ಬರಾಗಿರ್ಬೇಕು ಅಂದ್ರೆ ಎಷ್ಟು ಕೋಟಿಗಳಿವೆ ಇಲ್ಲಿ? ಎರಡು ಕೋಟಿಗಳಿವೆ. ಎರಡು ಕೋಟಿಗಳು, ಒಂದು ಕೋಟಿ ಯಾವುದು? ರಾಮ. ಇನ್ನೊಂದು ಕೋಟಿ ಯಾವುದು? ಕೃಷ್ಣ. ಅಂದ್ರೆ ಕೋಟಿ, ಅದಕ್ಕೆ ಸಂಶಯ ಪ್ರಕಾರ ಕೋಟಿ ರೀತಿ ಉಚ್ಯತೆ ನೆನ್ಪಿಟ್ಕೊಂಡಿರ್ಬೇಕಲ್ಲ. ಪ್ರಕಾರ ಇಲ್ಲಿ ಕೋಟಿ ಅಂದ್ರೆ ಪ್ರಕಾರ. ಅದಕ್ಕೆ ನಿರ್ದಿಷ್ಟ ಕೋಟಿಕ ನಿರ್ದಿಷ್ಟ ಪ್ರಕಾರಕ ಅಂತ. ನಿರ್ದಿಷ್ಟ ಕೋಟಿಕ ನಿರ್ದಿಷ್ಟ ಪ್ರಕಾರಕ ತತ್ರ ಕೋಟಿ ನಾಮ ಅತಿಬಾಹುಲ್ಯಾದ ಅನಿರ್ದಿಷ್ಟ ಕೋಟಿ ಕೋಟಿ ಅನರ್ಥ ವಿಷಯ ಪರನಾಮ. ಇಲ್ಲಿ ಅನಿರ್ದಿಷ್ಟ ಕೋಟಿಗಳಲ್ಲಿ ಕೋಟಿಗಳು ಎಷ್ಟಿರುತ್ತೆ? ಎಷ್ಟು ಕೋಟಿ? ಕೋಟಿ 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 ಇರಬಹುದು ಬೇಕಾದ್ರೆ, ಕೋಟಿ ಕೋಟಿಗಳು ಇರಬಹುದು. ಆದ್ರಿಂದಾಗಿನ ಏನಂತ ಕರೀತಾರೆ ಅದನ್ನ? ಅನಧ್ಯವಸಾಯ ದಿನಂತ ಹೆಸರು. ಅದೇ ಅನಧ್ಯವಸಾಯ ಅಂತ ಹೆಸರು. ಅಧ್ಯವಸಾಯ ಅಂದ್ರೂ ಅದೇ ಅಧ್ಯವಸಾಯದ ನಿಶ್ಚಯ, ಅನಧ್ಯವಸಾಯದ ಅನಿಶ್ಚಯ. ಅದು ಅನಧ್ಯವಸಾಯ ಅಂತ ಕರೀತಾರೆ. ತುಂಬಾ ಸಂಶಯ ಇದ್ದ ಕಾಲಕ್ಕೆ ಅನಧ್ಯವಸಾಯ ಯಥಾ ಕಿಂ ಸನ್ನೆ ಕೋಯಂ ವೃಕ್ಷ ಇತಿ ದೃಷ್ಟಾಂತ. ಯಾವುದೋ ಒಂದು ಕಾಡಿಗೆ ಹೋಗಿದ್ದ, ವೃಕ್ಷ ನೋಡ್ದ, ನೋಡೇ ಇರಲಿಲ್ಲ ಅದು ಎಂದು ಜನ್ಮದಲ್ಲೇ ನೋಡದಿರೋ ವೃಕ್ಷ ಇದೇನು ಅಂತ ಯೋಚನೆ ಮಾಡ. ನೋಡೋದಕ್ಕೆ ಪ್ರಶ್ನೆ, ಅದು ನೋಡೋದಕ್ಕೆ ಪ್ರಶ್ನೆ. ಇನ್ನೊಬ್ರು ಕೇಳಿದ್ರೆ ಪ್ರಶ್ನೆ, ತಾನೇ ಅನ್ಕೊಂಡ ಯಾರಿರಬಹುದು ಅಂತ ಕೇಳಿ. ಪ್ರಶ್ನೆ ಅಲ್ಲ, ಏನದು? ಸಂಶಯ. ಎಂತ ಸಂಶಯ? ಎಷ್ಟು ಬೇಕಾದ್ರೆ ಆಗಿರ್ಬೋದು, ತನಕ ಗೊತ್ತಿಲ್ಲದ ಸಾವಿರಾರು ಯಾವ್ದು ಬೇಕಾದ್ರೆ ಆಗಿರ್ಬೋದು. ಅದೇನಂತ ಕರೀತಾರೆ ಅದನ್ನ? ಅನಧ್ಯವಸಾಯ ಅಂತ ಕರೀತಾರೆ. ಗೊತ್ತಾಯ್ತು? ಅನಧ್ಯವಸಾಯ. ಇದು ಮಾವೋ ಬೇವೋ ಅಷ್ಟಕ್ಕೆ ಬಂದ್ರೆ ಅಂತ ಕರೀತಾರೆ. ಅದು ನಿರ್ದಿಷ್ಟ ಕೋಟಿ, ಎರಡೇ ಕೋಟಿ ಅದು. ಆದ್ರೆ ನೂರು ಕೋಟಿ ಇರಬಹುದು, ಡೆಫಿನೆಟ್ ನೂರು ಕೋಟಿ. ಆದ್ರೆ ನಿರ್ದಿಷ್ಟ ಸಂಶಯ, ನಿರ್ದಿಷ್ಟ ಸಂಶಯ ಕೋಟಿಕನೆ. ಎಷ್ಟೊಂದು ಗೊತ್ತಿಲ್ಲದೆ ಹೋಗ್ಬಿಟ್ರೆ ಮೂರ ಹಾಕಿದ್ರು ಕೂಡ ಏನದು? ಅನಿರ್ದಿಷ್ಟ ಕೋಟಿಕನೆ. ಇದು ಅರ್ಥ ಮಾಡ್ಕೊಂಡು ನಿರ್ದಿಷ್ಟ ಕೋಟಿಕ ಅನಿರ್ದಿಷ್ಟ ಕೋಟಿಕ ಅಂತ ಸಂಶಯ ಎರಡು ಪ್ರಕಾರದಲ್ಲಿರುತ್ತೆ. ಏತದೇವ ದರ್ಶಯನ್ ದ್ವೇ ವಿಧೇಯ ದರ್ಶಯತಿ. ಅದನ್ನ ಮುಂದೆ ಇತಿ ದ್ವಿತೀಯೋಪಿ ಸಮಾನ ಅನೇಕ ಕೋಟಿ ಅನ್ಯತರ ಕೋಟಿ ಪ್ರಧಾನ ಚೇತಿ ದ್ವೇದ. ಎರಡನೇದು ಕೂಡ ಮತ್ತೆ ಎರಡು ವಿಧ. ಎರಡನೇದು ಅಂದ್ರೆ ಯಾವುದು? ನಿರ್ದಿಷ್ಟ ಕೋಟಿಕ ಮತ್ತೆ ಎರಡು ವಿಧ. ಅದ್ಯಾವ ರೀತಿ ಅಂದ್ರೆ ಸಮಾನ ಅನೇಕ ಕೋಟಿ ಅಥವಾ ಅನ್ಯತರ ಕೋಟಿ ಪ್ರಧಾನ ಚೇತಿ ದ್ವೇದ. ಸಮಾನ ಅನೇಕ ಕೋಟಿ ಅಥವಾ ಅನ್ಯತರ ಕೋಟಿ, ರಾಮನ ಕೃಷ್ಣ ಯಾರೋ ಇರಬಹುದು ಅಥವಾ ಅಲ್ಲೋ ನಿನ್ಯಾರೋ ಇರಬಹುದು. ಎರಡರಲ್ಲಿ ಏನಾಗಿದೆ ಈಗ? ಒಂದು ಸಮಾನ ಅನೇಕ, ಸಮಾನ ಅಂದ್ರೆ ಸಿಮಿಲರ್ ಆಗಿರೋ ಅನೇಕ ಇರೋದು ಒಂದು, ಅಥವಾ ಒಂದು ಸಿಮಿಲರ್ ಡಿಸಿಮಿಲರ್ ಆಗಿರೋದು ಇನ್ನೊಂದು. ಅದೇನಾಯ್ತು ಅಲ್ಲಿ? ಎರಡಾಯ್ತು ಮತ್ತೆ. ಸಮಾನ ಅನೇಕ ಕೋಟಿಕ ಅನ್ಯತರ ಕೋಟಿ ಪ್ರಧಾನ. ಅಲ್ಲಿ ಇನ್ನೊಂದು ಅರ್ಥ ಮಾಡೋದಾದ್ರೆ ಸ್ವಲ್ಪ ಸಾರಸ್ಯ ತಿಳ್ಕೊಳ್ಳಿ. ಇನ್ನೂ ಸಾರಸ್ಯ ಇದೆ ಅದರೊಳಗೆ. ಇಲ್ಲಿ ರಾಮನೋ ಕೃಷ್ಣನೋ ಇಬ್ಬರು ಫಿಫ್ಟಿ ಫಿಫ್ಟಿ ಓಲಾಡ್ತೀವಿ, ಫಿಫ್ಟಿ ಫಿಫ್ಟಿ ರಾಮನೋ ಕೃಷ್ಣನೋ. ಇನ್ನೊಬ್ರು ಬಹಳ ಮಟ್ಟಿಗೆ ರಾಮ, ಕೃಷ್ಣನೂ ಆಗಿರಬಹುದು. ಇದೆಂತದ್ದೀಗ? ಸಮಾನ ಅಲ್ಲ, ಸ್ವಲ್ಪ ವೇರಿಯೇಷನ್ ಇದೆ. ಮೋಸ್ಟ್ ಪ್ರಾಬಬಲಿ ಇವರು ಅಂತ, ಪ್ರಾಬಬಲಿ ಇವರು ಬೇರೆ, ಮೋಸ್ಟ್ ಪ್ರಾಬಬಲಿ ಇವರು. ಅವಾಗ ಏನಾಯ್ತು? ಸಂಶಯ ಯಾವ ಕಡೆ ಜಾಸ್ತಿ ಇದೆ? ಒಂದ್ ಕಡೆ ಜಾಸ್ತಿ, ಒಂದ್ ಕಡಿಮೆ ಇದೆ. ಅದೇನದು? ಅಲ್ಲಿ ಸಂಶಯದಲ್ಲಿ ಎರಡು ವಿಧ ಈಗ ನಿರ್ದಿಷ್ಟ ಕೋಟಿ ಸಂಶಯದಲ್ಲಿ ಎರಡು ವಿಧ, ಸಮಾನ ಅನೇಕ ಕೋಟಿ ಬೇರೆ ಅಥವಾ ಅನ್ಯತರ ಕೋಟಿ ಪ್ರಧಾನ. ಅನ್ಯತರ ಅಂದ್ರೇನು? ಒನ್ ಆಫ್ ದಿ ಟು, ಒನ್ ಆಫ್ ದಿ ಮೆನಿ ಬಗ್ಗೆ ಹೆಚ್ಚು ಒತ್ತು ಕೊಟ್ರೆ ಅದು ಅನ್ಯತರ ಕೋಟಿ ಪ್ರಧಾನ. ಎರಡಕ್ಕೂ ಈಕ್ವಲ್ ಇದು ಕೊಟ್ಟು ಬಿಟ್ರೆ ಏನಾಗುತ್ತದ? ಸಮಾನ ಕೋಟಿ ಕಾಂತ. ಇದೆಲ್ಲ ತಿಳ್ಕೊಂಡಿರಬೇಕು. ಕೆಲವು ಸಂಶಯ ಬರೋರು ಹಾಗಿರುತ್ತೆ, ಎಷ್ಟೋ ಹೊರತಾಗ ಅಂದ್ಕೊಳ್ತಾರೆ, ಯಾರೋ 9 ಗಂಟೆ ಬನ್ನಿ ಅಂತ ಹೇಳಿರ್ತಾರೆ, ಬಾಗಿಲು ಬಡಿತಾರೆ, ಅವ್ನು ಬಂದಿರಬೇಕು ತೆಗಿ, ಬಂದಿರಬೇಕು ತೆಗಿ ಅಂತ ಹೇಳಿದ್ರು, ಬಂದಿರಬೇಕು ಅಂತ ಹೇಳಿದಾಗ ಯಾರೋ ಅವ್ರು ಬಂದಿರಬೇಕು ತೆಗಿ ಅಂತ ಅವ್ರು ಆಗಿರೋದಿಲ್ಲ. ಅದು ಸಂಶಯನೇ ಅದೇ ಆ ಪ್ರಕಾರ. ಅವ್ರು ಬಂದಿರಬೇಕು ಅಂತ ಹೇಳಿದಾಗ ಸಂಶಯ, ಬಂದಿದ್ದಾರೆ ಬಂದಿರಬೇಕು ಅಂತ ಹೇಳಿದಾಗ ಬಹುಶಃ ಅವ್ರು ಬಂದಿರಬೇಕು ಅಂತ ಹೇಳೋದ್ರಿಂದ ಯಾವ್ದು ಬಂತದ ಈಗ? ಅನ್ಯತರ ಕೋಟಿ ಪ್ರಧಾನ ಆಯ್ತು. ಯಾರೋ ಬಂದಿದ್ದಾರೆ ತೆಗಿ ಅಂತ ಹೇಳಿದ್ರು, ಅವಾಗ ಏನಾಯ್ತು? ಸಮಾನ ಕೋಟಿಗೆ ಯಾರು ಬೇಕಾದ್ರೆ ಇರ್ಬೋದು. ಇಬ್ಬರು ಮೂರು ಜನ ಕೇಳಿದ್ದೆ ಬರಲಿಕ್ಕೆ, ಅದು ಯಾರು ಬಂದಿದ್ದಾರೆ ಗೊತ್ತಿಲ್ಲ, ಅದು ಕೂಡ ಏನದು? ಸಮಾನ ಕೋಟಿ. ಇಬ್ಬರು ಸೇಮ್ ಟೈಮ್ ಇಬ್ಬರು ಮಂದಿ ಕೊಟ್ಟಿದ್ರು, ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಯಾರೋ ಬಂದ್ರು, ಬಾಗಿಲು ತೆಗಿಬೇಕು. ಇದು ಯಾರೋ ಇವರಲ್ಲಿ ಇಬ್ಬರಲ್ಲಿ ಯಾರೋ ಬಂದಿರಬಹುದು ಅಂತ ಹೇಳ್ತಾರೆ. ಇಬ್ಬರಲ್ಲೂ ಓಲಾಡ್ತಿದೆ, ಯಾರು ಗೊತ್ತೇ ಇಲ್ಲ. ಅದೇನಾಯ್ತದ? ಅನಿರ್ದಿಷ್ಟ ಕೋಟಿಗ. ಯಾರು ಗೊತ್ತೇ ಇಲ್ಲ, ಅನಿರ್ದಿಷ್ಟ ಕೋಟಿಗ. ಮೂರ್ನಾಲ್ಕು ಜನದಲ್ಲಿ ಬಂದ್ರೆ ನಿರ್ದಿಷ್ಟ ಕೋಟಿಗ. ಅಲ್ಲಿ ಒಬ್ಬರಲ್ಲಿ ಜಾಸ್ತಿ ಬಂದ್ಬಿಟ್ರೆ ಅದು ಅನ್ಯತರ ಕೋಟಿ ಪ್ರಧಾನ. ಇಬ್ಬರಲ್ಲಿ ಈಕ್ವಲ್ ಆಗಿರುವಂತ ಕೂಡ ಏನಂತ ಕರೀತಾರಾಗ? ಸಮಾನ ಕೋಟಿ ಅಲ್ಲ. ಅನ್ಯತರ ಅಂದ್ರೇನು? ಅದರಲ್ಲಿ ಒಂದು ಅಂತ, ಒನ್ ಆಫ್ ದಿ ಮೆನಿ, ಅದು ಅನ್ಯತರ ಅಂತ ಕರೀತಾರೆ. ಒನ್ ಆಫ್ ದಿ ಟೂ, ಒನ್ ಆಫ್ ದಿ ಮೆನಿ. ಒನ್ ಆಫ್ ದಿ ಟೂ ಇದ್ದಾಗ ಆಕ್ಚುಲಿ ಅನ್ಯತರ ಅಂತ ಕರಿಬೇಕು. ಒನ್ ಆಫ್ ದಿ ಮೆನಿ ಇದ್ದಾಗ ಏನಂತ ಕರಿಬೇಕು? ಅನ್ಯತಮ ಅಂತ ಕರಿ, ಅನ್ಯತಮ ಅಂತ ಕರಿಬೇಕು. ಅನ್ಯತರ, ಅನ್ಯತಮ, ಅನ್ಯ, ಅನ್ಯತರ, ಅನ್ಯತಮ, ಆ ರೀತಿಯಾಗಿ ಉಪಯೋಗಿಸಪ್ಪ ರೀತಿ. ಅನ್ಯತರ ಜಾತಿ ಇಟ್ಕೊಂಡ್ರು ಅಂದ್ರೆ ಇಬ್ಬರಲ್ಲಿ ಮಾತ್ರ ಬಂದಾಗ ಒಂದು ಪ್ರಧಾನವಾದಾಗ ಏನಂತ ಕರಿಬೇಕು? ಅದನ್ನ ಅನ್ಯತರ ಕೋಟಿ ಪ್ರಧಾನ. ಇಬ್ರು ಬಂದಾಗ ಇನ್ನೂ ಬಂದಾಗ ಸಮಾನ ಕೋಟಿ ಅಷ್ಟು. ಮೂರಿದ್ದಾಗ ಅನ್ಯತ, ಮೂರರಲ್ಲಿ ಒಂದು ಬಂದ್ರೆ ಅನ್ಯತಮ ಅನ್ಬೇಕಂತ. ಮೂರರಲ್ಲಿ ಒಂದು ಬಂದ್ರೆ ಅನ್ಯತಮ. ತತ್ ರಾಜ್ಯೋ ಯಥಾ ಪ್ರಸಾದ ಕೊಡ್ತಾರೆ. ಕಿಮ್ ಕಿಮಯಂ ಬ್ರಾಹ್ಮಣ ತದಿತರೋವಾ ಇತಿ. ಮೊದಲನೇದು ಸಮಾನ ಅನೇಕ ಕೋಟಿ ಅಂದ್ರೆ ಏನೀಗ ಬ್ರಾಹ್ಮಣನೋ ಅಥವಾ ಬೇರೇನೋ, ಅದು ಮನುಷ್ಯರಲ್ಲಿ ಸಮಾನ, ಅವರಿಬ್ಬರಲ್ಲಿ ಒಂದಾಗಿರ್ಬೋದು ಅಷ್ಟೇನೆ. ಇನ್ನೊಂದು ಊಹಾಪರನಾಮ ನಾಮ ದ್ವಿತೀಯೋ ಯಥಾ ಪ್ರಾಯೇಣ ಎಂ ಬ್ರಾಹ್ಮಣ. ಯಾರೋ ಬಂದ ಜನವಾರ ಇದ್ರೆ ಮೂರರಲ್ಲಿ ಒಂದಾಗಿರ್ಬೋದು. ಏನಾಗಿರ್ಬೋದು ಆತ? ಬ್ರಾಹ್ಮಣ ಕ್ಷತ್ರ ಮೂರರಲ್ಲಿ ಒಂದಾಗಿರ್ಬೋದು. ಅದು ಒಂದು ರೀತಿ ಪ್ರಶ್ನೆ. ಇನ್ನೊಂದು ಕಿಮಯಂ ಬ್ರಾಹ್ಮಣಾದಿ ತದಿತರೋವ ಅಂತ ಹೇಳಿ, ಬ್ರಾಹ್ಮಣ ತದಿತರೋವ. ಇನ್ನೊಂದು ಬಂದ್ರೆ ಪ್ರಾಯೇಣ ಎಂ ಬ್ರಾಹ್ಮಣ, ಬಹುಶಃ ಇವನು ಬ್ರಾಹ್ಮಣ ಇರಬೇಕು ಅಂತ ಹೇಳಿದಾಗ ಏನಾಯ್ತಿದ್ದು? ಅನ್ಯತರ ಕೋಟಿ ಪ್ರಧಾನ. ಇವೆಲ್ಲ ಸರಿಯಾಗಿ ಮತ್ತೆ ಹೇಳಿದ್ದೇನೆ, ಅವತ್ತೇ ಓದ್ಕೊಂಡ್ರೆ ಕನ್ಫ್ಯೂಸ್ ಇರೋದಿಲ್ಲ. ಇದು ಪ್ರತಿ ಸರ್ ಸಂಶಯ ಬರುತ್ತಿದ್ದ ಹೋದ್ರೆ ಯಥಾರ್ಥ ಗಾರಣ ಬರೋದು ಏನು ಬರುತ್ತೆ ಅಲ್ಲಿ? ಪ್ರತಿ ಸರ್ ಸಂಶಯನೇ ಬರೋದು, ಹಾಗಾಗಬಾರದು. ಅದು ಸಂಶಯ ಪ್ರಕಾರ ಜ್ಞಾನ ಬಿಡೋದು. ಬರೀ ಯಾವ ಜ್ಞಾನ ಆಯ್ತದೋ ಸಂಶಯ ಏನು ಜ್ಞಾನ ಇದೆ ಓದಿದ್ದಕ್ಕೆ ಸಂಶಯ ಜ್ಞಾನ ಬಂದಿದೆ ಅಂತಾಗುತ್ತೆ. ಆ ಜ್ಞಾನ ಬರಬಾರ್ದು. ಯಾವ ಜ್ಞಾನ ಬರಬೇಕು? ನಿಶ್ಚಯ ಜ್ಞಾನ ಬರಬೇಕು. ಯಾವಾಗ ಪ್ರತ್ಯೇಕ ಶಾಸ್ತ್ರ ಓದ್ರೆ ಸರ್ವೋತ್ತಮ ಕೇಳಿರ್ತೀವಿ ನಾವೀಗ. ಯಾರ್ದ ಉಪನ್ಯಾಸಕ್ಕೆ ಹೋದ ಅವ್ರು ಶಿವನ ಬಗ್ಗೆ ಒತ್ಕೊಟ್ಟು ಹೇಳ್ಬಿಟ್ರೆ ರೆಡಿಯಲ್ಲಿ ರಾಮೇಶ್ವರ ನೋಡಿ ಸ್ವತಃ ರಾಮದೇವ ಪ್ರತಿಷ್ಠಾಪನೆ ಹೇಳ್ಬಿಡ್ತಾನೆ, ಕರೆ ತೆರೆಯುವ ಮತ್ತೆ ಸಂಶಯ ಶುರುವಾಯ್ತು. ಹರಿ ಸರ್ವೋತ್ತಮ, ಹರ ಸರ್ವೋತ್ತಮ. ಯಾವ ಶಾಸ್ತ್ರ ಹೋದಾಗ ಏನಾಯ್ತಾಗ? ಏ ಇವ್ರು ತಪ್ಪು ಹೇಳ್ತಾರೆ. ಯಾಕೆ ಯಾವ್ದು ಸರಿ? ಹರಿ ಸರ್ವೋತ್ತಮ ಸರಿ. ಇದು ಗೊತ್ತ, ಇದು ಗೊತ್ತಾಗ್ಲಿಕ್ಕೆ ಏನ್ ಬೇಕು? ಇದಕ್ಕೆ ಶಾಸ್ತ್ರದ ಜ್ಞಾನ ಬೇಕು. ಇಲ್ಲದ ಹೋದ್ರೆ ಯಾವ ಗುಡಿಗೆ ಹೋದ್ರೆ ಅವರೇ ಸರ್ವೋತ್ತಮರು. ಗೊತ್ತಾನೆ, ಯಾವ ದೇವಸ್ಥಾನಕ್ಕೆ ಹೋದ್ರು ಸಾಷ್ಟಾಂಗ ಹಾಕಿದ ಸರ್ವೋತ್ತಮ ಅಂತ ತಿಳ್ಕೊಂಡ್ಬಿಟ್ಟು ತಪ್ಪದು. ನಿಶ್ಚಯ ಜ್ಞಾನ ಇದ್ದ ಮಾತ್ರ ಏನಾಗೋದಿಲ್ಲ, ಅದು ತಪ್ಪು ಮಾಡಕ್ ಆಗೋದಿಲ್ಲ. ಅದಕ್ಕೆ ಯಾತಕ್ಕೆ ಓದಿ ಓದಿ ಗಟ್ಟಿ ಮಾಡ್ಕೋಬೇಕು ಅಂದ್ರೆ ಇಂಥ ಅಪಾಯ ಬರೋದಿಲ್ಲ ನಮಗೆ. ಅರ್ಥ ಆಯ್ತಾ? ಈಗ ಹೆಚ್ಚೆಚ್ಚು ಎಕ್ಸ್ಪರ್ಟೈಸ್ ಆಗ್ತಾ ಹೋದಂತ ಏನೋಗ್ತಾನ ಅವನು, ಹೆಚ್ಚು ಕ್ಲಿಯರ್ ನಾಲೆಡ್ಜ್ ಬರಲಿಕ್ಕೆ ಶುರುವಾಗ ಅದಕ್ಕೆ ಹೆಚ್ಚೆಚ್ಚು ಓದೋದ್ರಿಂದ ಹೆಚ್ಚು ಪ್ರಯೋಜನ. ಪ್ರತ್ಯೇಕ ನಿಶ್ಚಾಯ ಕಾಭಾವ ಸಹಕೃತ. ಎಷ್ಟೋ ತೀರ್ಥಯಾತ್ರೆಗೆ ಹೋಗಿರ್ತಾರೆ, ಯಾವ್ದೋ ತೀರ್ಥಕ್ಕೆ ಹೋದ್ವಿ ಅಂತ ಹೇಳ್ತಾರೆ, ಯಾವ್ದೇ ಇರುತ್ತಾರೆ ಅಂತ ಶುರು ಮಾಡ್ತಾರೆ, ಶುರು ಮಾಡ್ಬಿಡ್ತಾರೆ. ಅದು ಯಾವ್ದೋ ಹೇಳಿದ್ರಿ ಕೊನೆಗೆ ಅಂತ ಹೇಳ್ತಾರೆ. ನೋಡಿದ್ರೆ ಹೋಗಿ ಬಂದ್ರೆ ಪುಣ್ಯ ಅಂತ ಯಾವ್ದೇವ್ರೋ ಗೊತ್ತಿಲ್ಲ ಅವ್ರಿಗೆ. ಈ ತರ ಬೇಕಾದ ಸಿಗ್ತಾರೆ, ಯಾವ್ದೇವ್ರೋ ಗೊತ್ತಿಲ್ಲ. ಮತ್ತೆ ಯಾಕೆ ಹೋಗ್ಬೇಕು ಈ ಮತ್ತೆ ತಿಳುವಳಿಕೆನೆ? ಅದಕ್ಕೆ ಏನ್ ಪುಣ್ಯ ಬಂತಿವ್ರಿಗೆ? ಎಲ್ಲೋ ಹೊಡೆದ್ರೆ ಗುರಿ ಮುಟ್ತಾರ, ಮತ್ತೆ ಮತ್ತೆ ಎಲ್ಲೋ ಹೋಗ್ಬಿಟ್ರೆ ಆಫೀಸ್ಗೆ ಹೋಗ್ತಾರ? ದಾರಿ ಬೇಕಲ್ಲ ಒಂದು. ಈ ತರ ಜ್ಞಾನನೇ ಬಹಳ ಜನ ಜಾಸ್ತಿ ಇರೋದು. ಉಪನ್ಯಾಸಕ್ಕೆ ಹೋಗಿರ್ತಾರೆ, ಬಹಳ ಚೆನ್ನಾಗಿ ಏನು ಉಪನ್ಯಾಸ ಅಂತ ಶುರು ಮಾಡ್ಬಿಡ್ತಾರೆ. ನೀಂದ್ರೆ ಅದು ನೀವೇ ಹೇಳಿ ಏನಂತ ಇನ್ನೊಬ್ರು ಅವ್ನ ಡಾಕ್ಟರ್ ಕೇಳ್ತಾರೆ, ಯಾರೋ ಕೇಳೋಣ ಅಂತ ಫೋರ್ಸ್ ಫ್ರಾ ಮಾಡ್ಬಿಡ್ತಾರೆ. ಕಡೆ ಹಾಗೆ ಮಾಡಬಾರ್ದು. ಇದು ಮುಖ್ಯ ವಿಷಯನೇ ಗೊತ್ತಿಲ್ಲ ಹೋದ್ರೆ ಹೇಳೋದೇನೇ ಇರುತ್ತೆ, ಇದೆಲ್ಲ ಅಂತ ಮನೆಯ ತಪ್ಪುಗಳಾಗುತ್ತೆ. ಆತರ ಇರಬಾರ್ದು. ಎಷ್ಟು ಬಿಟ್ಟು ಕಾರ್ಯಕರ್ತರಿಗೆ ಗೊತ್ತಿಲ್ಲ, ಕೊನೆಯ ದಿವಸ ಬಂದ್ಬಿಟ್ಟಿರ್ತಾರೆ ಪಾಪ, ಕೊನೆಯ ದಿವಸ ಬಂದಿರ್ತಾರೆ, ಒಂದಾಟ ಮಾಡಕ್ ಬಂದಿರ್ತಾರೆ. ಅವರು ಇಷ್ಟು ದಿವಸ ರಾಮಾಯಣ ಭಾರಿ ಚೆನ್ನಾಗಿ ಹೇಳಿದ್ದಾರೆ, ಭಾಗವತ್ ಹೇಳಿರ್ತಾರೆ ಪಾಪ. ಇವರು ರಾಮಾಯಣ ಭಾರಿ ಸರ್ಟಿಫಿಕೇಟ್ ಬೇರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೊಂದು ವರ್ಷ ಕೇಳಿದವರಿಗೆ ಅಷ್ಟು ಮೂರ್ಖ ತನ ಇರೋದು. ಅಂತವರೇ 90 ಅಂತ ಕೇಸ ಇರೋದು. ಪ್ರತ್ಯೇಕ ನಿಶ್ಚಾಯ ಕಾಭಾವ ಸಹಕೃತ ಸಮಾನ ಸಮಾನ ಧರ್ಮ ಸಮಾನ ಅಸಮಾನ ಧರ್ಮ ವಿಪ್ರತಿಪತ್ಯುಪಲಬ್ಧಿ ಜನ್ಮ ಪಂಚಧಾ ವಿದ್ಯತೆ ಇತಿ ತದ್ಯಥಾ ಸಮಾನ ಧರ್ಮ ದೀರ್ಘತ್ವ ಸ್ಥಾನ ಧರ್ಮ ಪುರುಷೋ ವಾ ಇತಿ ಅಸಮಾನ ಧರ್ಮ ಆಕಾಶ ವಿಶೇಷ ಗುಣತ್ವ ಶಬ್ದೋ ನಿತ್ಯೋ ನಿತ್ಯೋ ವಾ ಇತಿ ವಿಪ್ರತಿಪತ್ತೇ ಭೌತಿಕಾರಿ ಇಂದ್ರಿಯಾಣಿ ಉತ ಅಭೌತಿಕಾರಿ ಇತಿ ಉಪಲಬ್ಧೇ ಕಿಂ ಸತಿಸಭೂತಂ ಅಸತ್ ಇತಿ ಅರುಪಲಬ್ಧೇ ಕಿಮತ್ರ ಯಕ್ಷಾ ಅಸ್ತಿ ನವಾ ಇತಿ. ಇಲ್ಲಿ ಕೂಡ ಒಂದು ವಿಶೇಷ ಗೊಂದಲ. ಮತ್ತೆ ಏನು ಗೊಂದಲ ಅಂದ್ರೆ, ಸಂಶಯ ಹೇಗುಟ್ಟುತ್ತೆ ಅಂತ ಪ್ರಶ್ನೆ. ಸಂಶಯ ಯಾತಕ್ಕೆ ಬರುತ್ತೆ ಅರ್ಥ ಆಯ್ತಾ? ಸಂಶಯ ಬರಬೇಕಾದ್ರೆ ಮುಖ್ಯವಾದ ಏನಿರಬೇಕು? ಅದು ದೂರದಲ್ಲಿ ನೋಡಿದ, ಅಲ್ಲಿ ರಾಮನೋ ಕೃಷ್ಣನೋ ಅನ್ಕೊಂಡ. ಇಬ್ಬರು ಏನ್ ಸಿಮಿಲಾರಿಟಿ ಇದೆ ಇಬ್ಬರಲ್ಲೂ ಕೂಡ? ಮನುಷ್ಯ ಅಂತ ಕಾಮನ್ಸ್ ಆಗ್ತಿದೆ, ಹೈಟ್ ಕೂಡ ಒಂದೇ ರೀತಿ ಇತ್ತು ಅವರಿಬ್ರು ಕೂಡ, ಗೊತ್ತಾಯ್ತಾ? ಅದೆಲ್ಲ ಬಣ್ಣ ಕೂಡ ಒಂದೇ ರೀತಿ ಇತ್ತು. ಅವಾಗ ಡೌಟ್ ಬರಲಕ್ಕೆ ಕಾರಣ ಆಯ್ತು. ಸೊ ಏನಿರಬೇಕಂತ ಡೌಟ್ ಬರಬೇಕಾದ್ರೆ ಏನ್ ಬರಬೇಕು ಅಂತ ಆಯ್ತಾಗ ಸಿಮಿಲಾರಿಟಿ ಇರಬೇಕು. ಅದು ಮೇನ್ ಕಾರಣ ಡೌಟ್ಗೆ. ಯಾವ್ದಿರ್ಬೇಕಲ್ಲಿ ಸಿಮಿಲಾರಿಟಿ ಇರಬೇಕು, ಇಲ್ಲದ ಹೋದ್ರೆ ಡೌಟ್ ಬರೋ ಚಾನ್ಸಸ್ಸೇ ಇಲ್ಲ. ಯಾರೋ ಮನುಷ್ಯನ ನೋಡ್ಬಿಟ್ಟು ಒಂದು ಬಹುಶಃ ಕತ್ತೆ ಇರಬಹುದು ಅನ್ಕೊಳಕ್ ಹೋಗೋದಿಲ್ಲ, ಇವ್ರು ಪ್ರಾಣಿ ಇರಬಹುದು ಅನ್ಕೊಳಕ್ ಹೋಗೋದಿಲ್ಲ. ಅದಕ್ಕೆ ಎರಡು ಕಾಲದಿಂದ ವ್ಯತ್ಯಾಸ ಶುರುವಾಯ್ತು, ಎರಡು ಕಾಲು ನಾಲ್ಕು ಶುರುವಾಗುತ್ತೆ. ಅದು ಯಾವಾಗ ಕೂಡ ಸಮಾನ ಧರ್ಮ ಇದ್ರೆ ಮಾತ್ರ. ಸಮಾನ ಧರ್ಮಕ್ಕೆ ಏನಂತ ಕರೀತಾರೆ? ಸಾಧಾರಣ ಧರ್ಮ ಅಂತ. ಸಾಧಾರಣ ಅಂತ ಆರ್ಡಿನರಿ ಅಂತ ಅರ್ಥ ಅಲ್ಲ, ಕಾಮನ್ ಅಂತ ಅರ್ಥ. ಸಾಧಾರಣ ಶಬ್ದಕ್ಕೆ ಏನರ್ಥ? ಕಾಮನ್ ಪ್ರಾಪರ್ಟೀಸ್ ಒಂದ್ ಕಡೆ ಕಂಡ್ರೆ, ಇವತ್ತು ಬಿಳಿ ನೀರು ಬಿಳಿಯಾದ ಅಂತ ಪದಾರ್ಥ ಕಂಡ್ರೆ ದ್ರವ, ಅಥವಾ ಹಾಲೋ ಸುಣ್ಣದ ನೀರು ಸಂಶಯ ಶುರುವಾಯ್ತು. ಅದಕ್ಕೆ ಎರಡು ಸಿಮಿಲರ್, ಯಾವ್ದರ ಸಿಮಿಲಾರಿಟಿ ಇದೆ ಈಗ? ಅದು ಹಾಲೋ ಟಾರೋ ಅಂತ ಸಂಶಯ ಬರೋದಿಲ್ಲ, ಹಾಲೋ ಟಾರೋ ಅಂತ ಬರೋ ಚಾನ್ಸ್ ಇಲ್ಲ. ಯಾತಕ್ಕೆ? ಡಿಸಿಮಿಲರ್, ಟೋಟಲ್ ಡಿಸಿಮಿಲರ್. ಅದು ಸಿಮಿಲಾರಿಟಿ ಇದ್ದಾಗ ಏನ್ ಡೌಟ್ ಬರುತ್ತಾಗ? ಇದ ಎರಡರಲ್ಲಿ ಯಾವ್ದಿರ್ಬೋದು, ಆ ಸಿಮಿಲಾರಿಟಿ ಎಲ್ಲೆಲ್ಲಿರ್ಬೋದು ಅದು ಮಾತ್ರ ಬರುತ್ತೆ. ತದ್ಯಥ ಸಮಾನ ಧರ್ಮ ದೀರ್ಘತ್ವ ಸಾಣುರ್ವಾ ಪುರುಷೋವಾ ಇತಿ. ಅದು ಸಿದ್ಧಾಂತ ಅಷ್ಟೇ. ಬಡದವ್ರು ಹಾಗಲ್ಲ, ನೈಯಾಕರೆ ಏನ್ ಮಾಡ್ತಾರೆ ಗೊತ್ತಾ? ಐದು ಕಾರಣ ಇರಬಹುದು ಅಂತ ಹೇಳ್ತಾರೆ. ಸಾಧಾರಣ ಧರ್ಮ ಒಂದು, ಅಸಾಧಾರಣ ಧರ್ಮ ಒಂದು, ಉಪಲಬ್ಧಿ ಒಂದು, ಅನುಪಲಬ್ಧಿ ಒಂದು, ವಿಪ್ರತಿಪತ್ತಿ ಒಂದು. ಇಷ್ಟು ಕಾರಣ ಸಂಶಯ ಬರಬಹುದು ಅಂತ ಹೇಳ್ತಾರೆ. ಅದು ಅನುವಾದ ಇದಿಷ್ಟು ಕೂಡ ಮನೆ ಹೇಳ್ತಾರೆ. ಇದೆಲ್ಲ ಸರಿಯಲ್ಲ. ಉಳಿಯೋದೊಂದು ಯಾವ್ದು ಉಳಿಯುತ್ತೊಂದು? ಸಮಾನ ಧರ್ಮ ಒಂದೇ ಸಂಶಯ ಕಾರಣ. ಉಳಿದ ಐದು ಅದರಲ್ಲೂ ವೆರೈಟಿಗಳು, ಸಬ್ ವೆರೈಟಿಗಳು ಅಷ್ಟೇ, ಮೇನ್ ವೆರೈಟಿ ಅಲ್ಲ. ಮೇನ್ಲಿ ಬರೋ ಕಾಲ ಯಾವ್ದಾಗಿರ್ಬೇಕು ಸಂಶಯಕ್ಕೆ? ಸಮಾನ ಧರ್ಮನೇ ಆಗಿರಬೇಕು. ಅದು ಹೇಳಕ್ ಹೋಗೋದಿಲ್ಲ, ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಿ, ಅದು ಬೇಡ. ಉಪಲಬ್ಧ ಅನುಪಲಬ್ಧೋ ಸಮಾನ ಧರ್ಮ ಏವ ಅಂತರ್ಭಾವ ತ್ರೈವಿಧ್ಯಮಿತಿ ಅಪರೇ. ಕೆಲವರು ಐದೊಂದು, ಕೆಲವರು ಮೂರು ಅಂದ್ರು. ಸಿದ್ಧಾಂತ ಹೇಳ್ತಾರೆ, ಸಮಾನಿ ಸದಸತೋರು ಉಪಲಬ್ಧತ್ವ ಅನುಪಲಬ್ಧತ್ವೇ ಇತಿ. ಅಸಮಾನ ಧರ್ಮ ವಿಪರೀತಿಪತ್ತಿಯೋರಪಿ ಸಮಾನ ಧರ್ಮ ಇವ ಅಂತರ್ಭಾವ ಇದು ಶಕ್ಯತ್ವ ಏಕವಿದ್ಯಮಿತಿ ತತ್ವ. ಇದೆ ಹೇಳಿದ್ದೆ ಏಕವಿದ್ಯೆ, ಒಂದೇ ವಿಧ ಅಂಬೋದೇ ತತ್ವ. ಏನ್ ಕಾರಣ ಅದಕ್ಕೆ? ಸಾಧಾರಣ ಧರ್ಮ ಸಂಶಯ ಹೇತು. ತೀರ್ಮಾನ ಮಾಡ್ಕೊಂಡ್ಬಿಡುವ ಸಂಶಯ ಕಾರಣವಾಗೋದು ಯಾವುದು? ಸಾಧಾರಣ ಧರ್ಮ, ಕಾಮನ್ ಪ್ರಾಪರ್ಟಿ ಅಂತ ತಿಳ್ಕೊಂಡ್ರೆ ಆಯ್ತು. ವಿಪರೀತ ನಿಶ್ಚಯವು ವಿಪರ್ಯಯ, ಅದು ಅರ್ಥ ಆಗ್ಬೇಕು. ವಿಪರೀತ ನಿಶ್ಚಯವು ವಿಪರ್ಯಯ. ವಿಪರ್ಯಯ ಅಂದ್ರೆ ಏನು ಅಂತ ಕೇಳಿದ್ರೆ, ವಿಪರೀತ ನಿಶ್ಚಯ. ಸಂಸ್ಕೃತದಲ್ಲಿ ವಿಪರೀತ ಶಬ್ದನೂ ಬೇರೆ ಅರ್ಥಲ್ಲೇ ಬಂದಿರೋದು. ವಿಪರೀತ ಅಂದ್ರೆ ಕನ್ನಡದಲ್ಲಿ ಏನರ್ಥ? ಭಾರಿ ಜಾಸ್ತಿ ಅಂತ. ವಿಪರೀತ ಸುಳ್ಳು ಹೇಳ್ತಾನೆ ಅಂದ್ರೆ ಏನು? ಭಾರಿ ಸುಳ್ಳು ಹೇಳ್ತಾನೆ ಅಂತ. ವಿಪರೀತ ಜನ ಸೇರಿದ್ರು ಅಂದ್ರೆ ಏನು? ತುಂಬಾ ಜನ ಸೇರಿದ್ರು ಕನ್ನಡದೊಳಗೆ. ಸಂಸ್ಕೃತದಲ್ಲಿ ಹಾಗಲ್ಲ. ವಿಪರೀತ ಅಂದ್ರೆ ಏನು? ವಿರುದ್ಧ ಅಂತ, ಅಪೋಸಿಟ್ ಅಂತ ಅರ್ಥ. ವಿಪರೀತ ನಿಶ್ಚಯವು ವಿಪರ್ಯಯ. ಇಲ್ಲಿ ಯೋಚನೆ ಮಾಡಿ, ಜ್ಞಾನ ಇನ್ನೊಂದು ಕ್ಲಾಸಿಫೈ ಮಾಡಬಹುದು. ಯಾವ ರೀತಿ? ಜ್ಞಾನಂ ದ್ವಿಧಂ. ಏನಂತ? ನಿಶ್ಚಯಾತ್ಮಕ ಅನಿಶ್ಚಯಾತ್ಮಕ ಸ್ಥಿತಿ. ನಿಶ್ಚಯಾತ್ಮಕ ಜ್ಞಾನ, ನಿಶ್ಚಯಾತ್ಮಕವಲ್ಲದ ಜ್ಞಾನ ಅಂತ ಎರಡು ವಿಧ. ನಿಶ್ಚಯಾತ್ಮಕವಲ್ಲದ ಜ್ಞಾನ ಯಾವುದು? ಸಂಶಯ. ನಿಶ್ಚಯ ಜ್ಞಾನ ಅಂಬುದು ಎರಡು ವಿಧ ಮತ್ತೆ. ಏನಂತ? ಯಥಾರ್ಥ ನಿಶ್ಚಯ, ಅಯಥಾರ್ಥ ನಿಶ್ಚಯ ಅಂತ ಎರಡು ವಿಧ. ಅರ್ಥ ಆಯ್ತಾ? ಈಗ ಯಥಾರ್ಥ ಅಯಥಾರ್ಥ ಈ ರೀತಿ ಜ್ಞಾನ ಬೇಕಾದ್ರೆ ಮಾಡಬಹುದು. ಅಥವಾ ಜ್ಞಾನ ಮೂರು ವಿಧ. ಯಾವ ರೀತಿ? ಯಥಾರ್ಥ ಜ್ಞಾನ, ಮಿಥ್ಯಾ ಜ್ಞಾನ, ಸಂಶಯ ಅಂತ ಮೂರು ವಿಧ ಆಗಬೇಕಾದ್ರೆ ಮಾಡಬಹುದು. ಅಥವಾ ಎರಡು ವಿಧ ಅಂತ ಬೇಕಾದ್ರೆ ಮಾಡಬಹುದು. ಎರಡು ವಿರೋಧ ಇದೆಯಾ? ವಿರೋಧ ಇಲ್ಲ. ಅದಕ್ಕೆ ಆಚಾರ್ಯ ಏನಂತ ಹೇಳಿದ್ರು? ಒಟ್ಟು ವಿಷಯಕ್ಕೆ ವಿರೋಧ ಬರೋದು ಕ್ಲಾಸಿಫಿಕೇಶನ್ ಹೇಗೆ ಬೇಕಾದ್ರೆ ಮಾಡ್ಕೊಳ್ಳಿ. ಬಟ್ ಯಾವ್ದು ತಪ್ಪಾರದ್ರಿಂದ ಕಾನ್ಸೆಪ್ಟ್ ಚೇಂಜ್ ಆಗಬಾರ್ದು. ಕಾನ್ಸೆಪ್ಟ್ ಚೇಂಜ್ ಆಗದಂತೆ ಮಾಡ್ಕೊಂಡ್ರೆ ಏನು ತಪ್ಪಲ್ಲ. ಐತಾರ್ಥ ಹೇಳ್ತಾರೆ ಈಗ. ಐತಾರ್ಥ ಜ್ಞಾನ ಎರಡು ವಿಧ ಮತ್ತೆ. ಐತಾರ್ಥ ಜ್ಞಾನ ಎರಡು ವಿಧ. ಏನಂತ? ಸಂಶಯದ ಐತಾರ್ಥ ಜ್ಞಾನನೇ, ವಿಪರೀತ ನಿಶ್ಚಯ ಐತಾರ್ಥ ಜ್ಞಾನನೇ. ಆ ರೀತಿ ಬೇಕಾದ್ರೆ ಮಾಡುವ ಯಥಾರ್ಥಂ ಅಯಥಾರ್ಥ ಅಂತ ಹೇಳಿ ಜ್ಞಾನಂ ದ್ವಿಧಂ. ಯಥಾರ್ಥ ಜ್ಞಾನಂ ಅಂದ್ರೇನು? ಅದಕ್ಕೆ ಶಕ್ತಿ ಕೇಳ್ತಾರೆ, ಪ್ರಮಾ ಅಂತ ಕರಿಬೇಕು. ಯಥಾರ್ಥ ಒಂದು ಶಾರ್ಟ್ ಆಗಿ ಹೇಳ್ಬೇಕಂತ ಹೇಳ್ತಾರೆ ಅದಕ್ಕೆ ಪ್ರಮಾ. ಅದಕ್ಕೆ ವಿಪರೀತ ನಿಶ್ಚಯ ಶಾರ್ಟ್ ಫಾರಂ ಏನು? ಭ್ರಮ. ಇದು ಭ್ರಮ, ಅದು ಭ್ರಮ, ವ್ಯತ್ಯಾಸ ತಿಳ್ಕೊಂಡಿರ್ಬೇಕು. ಭ್ರಮ ಅಂದ್ರೇನು? ಯಥಾರ್ಥ ಜ್ಞಾನ. ಭ್ರಮ ಅಂದ್ರೇನು? ಮಿಥ್ಯಾ ಜ್ಞಾನ. ಸಂಶಯ ಸಂಶಯನೇ. ವಿಪರೀತ ನಿಶ್ಚಯ ವಿಪರ್ಯಯ ಆಪೋಸಿಟ್. ಇದು ಬೆಳ್ಳಿ ನೋಡಿದ್ರೆ ಬೆಳ್ಳಿ ಅಂತ ತಿಳ್ಕೊಂಡ. ಏನದು? ಭ್ರಮ. ಭ್ರಮ ಬೆಳ್ಳಿ ನೋಡಿ ಬೆಳ್ಳಿ ಅಂತ ತಿಳ್ಕೊಂಡ. ಏನದು? ಭ್ರಮ. ಶಕ್ತಿ ನೋಡಿ ಶಕ್ತಿ ಅಂತ ತಿಳ್ಕೊಂಡ. ಏನದು? ಭ್ರಮ. ಶಕ್ತಿ ನೋಡಿ ಅಹಿತ ಅಂತ ತಿಳ್ಕೊಂಡ. ಏನದು? ಅದು ಭ್ರಮ. ಯಾಕೆ ಇರೋದೇ ಒಂದು ತಿಳ್ಕೊಂಡಿದ್ದೇ ಒಂದು. ಶಕ್ತಿ ಅಂತ ತಿಳ್ಕೊಳ್ಳೇ ಇಲ್ಲ, ಪೂರ್ತಿ ಏನಂತ ತಿಳ್ಕೊಂಡ್ಬಿಟ್ಟ ಅದನ್ನ ಬೆಳ್ಳಿ ಅಂತಾನೆ ತಿಳ್ಕೊಂಡ್ಬಿಟ್ಟ. ಅದ್ರಿಂದ ಏನಾಯ್ತದ? ಭ್ರಮ ಆಗಿತ್ತು. ಶಕ್ತಿನೋ ಅಹಿತನೋ ಅಂತ ತಿಳ್ಕೊಂಡ, ಅದೇನದು? ಸಂಶಯ. ಮೂರು ಜ್ಞಾನ ಒಂದರಲ್ಲೇ ಇದೆ. ಶುಕ್ತಿನ ಶುಕ್ತಿ ಅಂತ ತಿಳ್ಕೊಂಡ್ರೆ ಅದು ಭ್ರಮ, ಶುಕ್ತಿನ ರಹಿತ ಅಂತ ತಿಳ್ಕೊಂಡ್ರೆ ಭ್ರಮ, ಶುಕ್ತಿನ ರಹಿತ ಅಂತ ಡೌಟ್ ಮಾಡ್ಕೊಂಡ್ರೆ ಸಂಶಯ ಅಷ್ಟೇ. ಮೂರು ಒಂದೇ ಇದ್ರೆ ಮೂರು ಸಿಗುತ್ತೆ, ನೆನ್ಪಿಟ್ಕೊಂಡಿದ್ರೆ ಆಯ್ತು. ಅದಕ್ಕೆ ಏನ್ ಹೇಳಿದ್ರೆ ಕಾಮನ್ ಫ್ಯಾಕ್ಟರ್ ಇದೆ, ಈಗ ಕಾಮನ್ ಫ್ಯಾಕ್ಟರ್ ಇರೋದ್ರಿಂದ ಜ್ಞಾನತ್ವ ಮೂರರಲ್ಲೂ ಇದೆ. ಜ್ಞಾನಕ್ಕೆ ಏನಂತ ಹೇಳಿದ್ರೆ ಬಟ್ ಸುಮ್ಮನೆ ಜನರಲ್ ಅರ್ಥ ಏನದಕ್ಕೆ, 100% ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಜ್ಞಾನ ಅಂದ್ರೆ ಏನರ್ಥ, ನಾಲೆಡ್ಜ್ ಅಂತ ಅರ್ಥ. ರೈಟ್ ನಾಲೆಜ್ ರಾಂಗ್ ನಾಲೆಡ್ಜ್ ಹಾಗಾಗಬಹುದು, ಅದ್ರ ತಪ್ಪಲ್ಲ. ಇನ್ನೂ ಕರೆಕ್ಟ್ ಆಗಿ ತಿಳ್ಕೊಂಡಾಗ ಜ್ಞಾನ ಅಂದ್ರೆ ಯಥಾರ್ಥ ಜ್ಞಾನನೇ, ತಪ್ಪು ಜ್ಞಾನ ಅಂತ ಕರೀಲೇಬಾರದು. ಲೋಕದಲ್ಲಿ ಏನ್ ಬಂದಿದೆ ಈಗ, ಈಗ ಮಾಯಾವಾದಿಗಳು ವಿದ್ವಾಂಸರು ಅಂತ ಕರಿತೇವಿಲ್ಲ, ನಾವೀಗ ವಿದ್ವಾಂಸರು ಅಂತ ಕರಿತೇವಿಲ್ಲ, ಸನ್ಮಾನ ನಾವೇ ಮಾಡ್ತೀವಿಲ್ಲ ಎಷ್ಟೊತ್ತಲ್ಲ. ಸೊ ವಿದ್ವಾಂಸ ಅಂತ ಕರೆದಾಗ ಆಯ್ತಲ್ಲ, ಎಂ ಪ್ರಕಾರ ಇವಾಗಲೇ ಏನವರು ಬಹಳ ಭ್ರಮ ವಿದ್ವಾಂಸರು ಒಮ್ಮೆ ತಿಳ್ಕೊಂಡು ಅಲ್ವೇ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಏನ್ ಮಾಡ್ಬೇಕೀಗ, ಲೋಕದೊಳಗೆ ಏನಂತ ಕರೀತಾರೆ, ಫೇಲ್ ಆದವರು ಸ್ಟೂಡೆಂಟ್ ಅಂತ ಕರಿತೇವಲ್ಲ, ಹಾಗೆ ಫೇಲ್ ಆದವನು ಸ್ಟೂಡೆಂಟ್. ಅಲ್ಲಿವರೆಗೂ ಕೂಡ ಎಲ್ಲಿವರೆಗೂ ಫೇಲ್ ಅಂತ ಕ್ಲಿಯರ್ ಆಗೋದಿಲ್ಲ, ಫೇಲ್ ಸ್ಟೂಡೆಂಟ್ ಕೊಡಿ ಇಷ್ಟ ಆದ್ರೆ ಏನಂತ ಹೇಳ್ತಾರೆ ಅವನಿಗೆ, ಫೇಲ್ ಸ್ಟೂಡೆಂಟ್ ಆಗ್ತಾನೆ ಹೊರತು ಸ್ಟೂಡೆಂಟ್ ಅಲ್ಲ ಅಂತ ಕರೆಯಾಗಿಲ್ಲ. ಆ ರೀತಿ ಸೊ ಜ್ಞಾನದ ಗುಂಪಿ ಸೇರಿದ್ರಿಂದ ಜ್ಞಾನ ಸರಿಯಾದ ವಿಷಯ ಕರೆಕ್ಟ್ ಆಗಿ ಅಸಲ್ಷನ್ ಹೇಳದಿರ್ಬೇಕು. ಈಗ ಸರಿ ಸರ್ವೋತ್ತಮ ಜ್ಞಾನ ಇದೆ, ಅಸಲ್ಷನ್ ಇಲ್ಲ, ಸಂಶಯನೇ ಅದು. ಅರ್ಥ ಆಯ್ತಾ? ಈಗ ವಾಯುಜೀವೋತ್ತಮ ಜ್ಞಾನ ಸಂಶಯನೇ, ಅದಕ್ಕೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಕೂಡ ಸಂಶಯ. ವಾಯುವೇ ಜೀವೋತ್ತಮ, ಹರಿಯೇ ಸರ್ವೋತ್ತಮ, ಅದೇನದು ಯಥಾರ್ಥ. ಹರಣೇ ಸರ್ವೋತ್ತಮ, ಅದೇನದು ಮಿಥ್ಯಾಂಕ. ಆ ರೀತಿ ಸರಿಯಾಗಿ ತಿಳ್ಕೊಂಡ್ರೆ ಜ್ಞಾನದ ಎಷ್ಟು ವೆರೈಟಿ ಇದೆ. ಇದರಿಂದ ಏನು ಉಪಯೋಗ ಅಂದ್ರೆ ನಮ್ಗೆ ಜ್ಞಾನ ಬಂದಿದೆ. ಈಗ ನಮ್ಗೆ ಎಂಥ ಜ್ಞಾನ ಬಂದಿದೆ, ಸಂಶಯದ ಬಗ್ಗೆನೇ ಸರಿಯಾದ ಜ್ಞಾನ ಬಂದಿದೆಯಾ? ಸಂಶಯದ ಬಗ್ಗೆನೇ ಸಂಶಯ ಇದ್ರೆ ಹೌದಲ್ಲ. ಸಂಶಯದ ಬಗ್ಗೆ ಏನ್ ಬಂದಿದೆ ನಮಗೀಗ ಸರಿಯಾಗಿ ಗೊತ್ತಾಗ್ಬಿಟ್ಟಿದೆ. ಏನಂತ, ಡೋಲಾಯಮಾನಂ ಜ್ಞಾನಂ ಸಂಶಯ. ಅದೆಲ್ಲ ಮನಸ್ಸಲ್ಲಿ ಯೋಚನೆ ಬಂದಿರೋ ಜ್ಞಾನ ಯಾವ್ದೀಗ ಯೋಚನೆ ಮಾಡಿಕೊಂಡ್ರೆ ಅದು ಅಪ್ಲಿಕೇಶನ್. ಸುಮ್ಮನೆ ಅವರಿಗೆ ಸಂಶಯ ಇವ್ರ ಸಂಶಯ ಬೇಕಾಗಿಲ್ಲ. ನಮ್ಗೇನಾಗಿದೆ ಈಗ, ನಮಗೆ ಸಂಶಯ ಇದ್ರೆ ತಪ್ಪಾಗ್ಲಿಲ್ವಾ? ಎರಡು ಭಾಷೆಯಲ್ಲಿ ಆಚಾರ ಹೇಳ್ತಾರೆ, ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಅಲ್ಲಿ ಯೋಚನೆ ಮಾಡಿ, ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಮಿಥ್ಯಾಜ್ಞಾನ ಸೇರಿಸಿದ್ರು, ಜ್ಞಾನಕ್ಕೆ ಸೇರಿಸಲಿಲ್ಲ. ಏನಂತ ಹೇಳಿದ್ರು, ಸೊ ಜ್ಞಾನ ಮೀನ್ಸ್ ಏನಲ್ಲಿ ಯಥಾರ್ಥ ಜ್ಞಾನ ಅಂತಾನೆ ಅರ್ಥ. ಆ ರೀತಿ ಕೆಲವೊಮ್ಮೆ ಅಲ್ಲ ಅಂತ ಹೇಳಿದಾಗ ಅರ್ಥ ಬೇರೆ ಇಟ್ಕೊಂಡಿದ್ದಾರೆ. ಗುಣಗಳು ಹಾಗೇನೆ, ಗುಣವಂತ ಅಂದ್ಬಿಡ್ತಾರೆ, ಗುಣವಂತ ಅಂತಾರೆ. ಸಾಮಾನ್ಯವಾಗಿ ಏನರ್ಥ ಅದಕ್ಕೆ, ಸದ್ಗುಣವಂತ ಅಲ್ರಿ, ಎಂತ ದುರ್ಗುಣ ಇದೆ ಅಂತ ಹೇಳ್ತಾರೆ ಅವ್ರು. ಸೊ ಗುಣಕ್ಕೆ ಏನ್ ಸೇರಿಸಿದ್ರಲ್ಲಿ ಈಗ ದುರ್ಗುಣ ಅಂತ ಸೇರಿಸಿದ್ರು. ಹೋಗ್ತಾನೆ, ಗುಣವಂತ ಅಂದ್ರೂ ಅರ್ಥ ಇದೆ, ಸದ್ಗುಣವಂತ ಅಂತ ಕರಿಬೇಕಾಗ. ಗುಣವಂತನೇ ಕರೆಕ್ಟ್, ಸದ್ಗುಣ ದುರ್ಗುಣ ಕಳ್ಳ ಹೈ ಕ್ಲಾಸ್ ಕಳ್ಳತನ ಮಾಡ್ತಾನೆ ಗುಣವಂತ, ಏನ್ ಮಾಡ್ಬೇಕಾಗ? ಅಲ್ಲ, ದುರ್ಗುಣವಂತ ಅಂತ ಕರಿಬೇಕು. ಸೊ ಒಳ್ಳೆತನ ಇದ್ದಾಗ ಸದ್ಗುಣವಂತ, ಸಾಮಾನ್ಯ ಗುಣವಂತ ಅಂದ್ರೆ ಗುಣವಂತನೇ. ಆದ್ರೆ ಲೋಕದಲ್ಲಿ ಗುಣವಂತ ಎಂಬ ಶಬ್ದನ ಗುಣವಂತ ಅದರಲ್ಲೂ ಕೆಟ್ಟ ಉಪಯೋಗಿಸಿರೋದ್ರಲ್ಲಿ ಏನಂತ ಮಾಡ್ಬೇಕು, ಅದಕ್ಕೆ ನಾವೀಗ ಸದ್ಗುಣ ಅಂತ ಸೇರಿಸಬೇಕು. ಅದೇ ರೀತಿಯಲ್ಲಿ ಜ್ಞಾನ ಅವನು ಮಿಥ್ಯಾಜ್ಞಾನದ ಕರ್ಕರ ಅಭ್ಯಾಸ ಆಗಿರೋದ್ರಿಂದ ಏನಂತ ಹೇಳ್ಬೇಕು ನಾವೀಗ, ಯಥಾರ್ಥ ಜ್ಞಾನ, ಸಜ್ಞಾನ ಹೀಗೆಲ್ಲ ಕರಿಬೇಕು. ನರಸಿಂಹೋ ಅಖಿಲಾ ಜ್ಞಾನ ವದದ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅಲ್ಲಿ ಸಜ್ಞಾನ ಅಂತ ಸೇರಿಸಿದ್ರೆ ಯಾತಕ್ಕೆ, ಉಳಿದವರಿಗೆ ಇರುವಂತಹ ಜ್ಞಾನ ದೇವರು ಅಂತ ತಿಳ್ಕೊಂಡ್ಬಿಡಬಾರದು ಅಂತ ಹೇಳೋದಕ್ಕೋಸ್ಕರ ಸತ್ ಅಂತ ಪದ ಹಾಕಿದ್ರು. ಅದೆಲ್ಲ ನೆನ್ ತಿಳ್ಕೊಂಡಿರ್ಬೇಕಾಗ. ಎಲ್ಲೆಲ್ಲಿ ಯಾತಕ್ಕೆ ಜ್ಞಾನ ಅಂತ ಕೆಲಸ ಹಾಗೆ ಹೇಳೋದು ಉಂಟು, ಕೆಲವೊಮ್ಮೆ ಅಬ್ಜೆಕ್ಟಿವ್ ಆಗಿ ಹೇಳೋದು ಉಂಟು. ಹೇಳೋ ಉದ್ದೇಶ ಏನು ಅಂತ ತಿಳ್ಕೊಂಡಿದ್ರೆ ಸರಿ ಅಲ್ಲ, ಹಾಗೆಲ್ಲ. ಸತ್ ಜ್ಞಾನ ಸುಜ್ಞಾನ, ಸು ಅಂದ್ರೆ ಒಳ್ಳೆಯ. ಆಕ್ಚುಲಿ ಆ ಸು ಪ್ರಿಫಿಕ್ಸ್ ಯಾವ್ದು ಗೊತ್ತಾ, ಇಲ್ಲಿ ಸು ಪ್ರಿಫಿಕ್ಸ್, ಅಲ್ಲಿ ಸತ್ ಅಂಬದ್ ಪ್ರಿಫಿಕ್ಸ್. ಅದಕ್ಕೆ ಸತ್ ಜ್ಞಾನ ಅಂತ ಆಯ್ತು. ಜ್ಞಾನ ಕಾಮನ್ನು, ಜ್ಞಾನ ಕಾಮನ್ನು ಪ್ರಿಫಿಕ್ಸ್ ಮೇಲೆ ಚೇಂಜ್ ಆಗುತ್ತೆ. ಸತ್ ಜ್ಞಾನ ಸುಜ್ಞಾನ ಅಷ್ಟೇ, ಅರ್ಥದಲ್ಲಿ ಬೇರೆ ವ್ಯತ್ಯಾಸ ಇಲ್ಲದೆ ಹೋದ್ರು ಕೂಡ ಪ್ರಿಫಿಕ್ಸ್ ನೇಚರ್ ನಲ್ಲಿ ವ್ಯತ್ಯಾಸ ಇದೆ. ಏನಲ್ಲ ಒಳ್ಳೆಯ ಸಜ್ಜನ ಸುಜನ ಎರಡೂ ಅದು, ಸಜ್ಜನ ಸುಜನ, ದಿನಗಳನ್ನು ಕಳೆಯುವ ಜನರೇ ಸುಜನರು, ಸಜ್ಜನರ ಸಂಘ ಇವೆಲ್ಲ ಪದದಲ್ಲಿ ಏನಿದೆ ನೋಡಿ, ಸರಿಯಾಗಿ ಎರಡು ಪದ ಉಪಯೋಗಿಸ್ತದೆ. ಸಜ್ಜನ ಸುಜನ ಎರಡು ಅರ್ಥ ಒಂದೇ. ವಿಪರೀತ ನಿಶ್ಚಯವು ವಿಪರ್ಯಯ, ಯಥಾ ಶುಕ್ತಿ ಕಾಯಾಮಿದಂ ರಜತ ಮಿತಿ. ಶುಕ್ತಿಯನ್ನು ನೋಡಿದ ಏನಂತ ತಿಳ್ಕೊಂಡ, ರಜತ ಅಂತ ತಿಳ್ಕೊಂಡ, ಅದೇನಂತ ಹೇಳ ಅದಕ್ಕೆ ಏನದು, ಭ್ರಮ ಮಿಥ್ಯಾಜ್ಞಾನ, ಜ್ಞಾನವಿತ್ತನು ಪ್ರಮಾಣ ವಿಲಾಸ. ಮತ್ತೊಂದು ಕ್ಲಾರಿಫಿಕೇಶನ್ ಈಗ, ವಿಪರೀತ ನಿಶ್ಚಯೋ ವಿಪರ್ಯಯ, ಜ್ಞಾನವಿತ್ತೆ ಅನುಪ್ರಮಾಣ ಅನುಮಾನಾದಿರಪಿ. ವಾಪಸ್ ಹೋಗ್ತಾರೆ ಅಲ್ಲಿಗೀಗ, ಇಲ್ಲಿಗೆ ಕೇವಲ ಜ್ಞಾನ ಅನುಪ್ರಮಾಣ ಮಾಡಿದ್ರಲ್ಲ, ಅಲ್ಲಿ ವಾಪಸ್ ಹೋದ. ಈಗ ಜ್ಞಾನವಿತ್ತೆ ಅನುಪ್ರಮಾಣ ವಿಲಾಸ ಪ್ಯಾರ ಮಾಡ್ಕೋಬೇಕು ಅಲ್ಲಿಗೆ, ಈ ವಿಷಯ ಮುಗಿತಲ್ಲಿ. ಅನುಮಾನಾದಿರಪಿ ಸ್ವವಿಷಯ ಕೇವಲ ತ್ವಾನಾತಿ ವ್ಯಾಪ್ತಿ. ಬೇರೆ ಕಡೆ ಕೊಡಬೇಕಾದ್ರೆ ವಿಪರೀತ ನಿಶ್ಚಯ ವಿಪರ್ಯಯ ಇದೆಯಲ್ಲ, ಅಯಥಾರ್ಥ ನಿಶ್ಚಯೋ ವಿಪರ್ಯಯ. ಅಯಥಾರ್ಥ ನಿಶ್ಚಯ ಅದು ಕರೆಕ್ಟ್, ಅಯಥಾರ್ಥ ನಿಶ್ಚಯ ಯಥಾರ್ಥವಲ್ಲದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದು. ಏನಾಯ್ತು ಅಲ್ಲಿಗೆ, ಅದು ವಿಪರ್ಯಯ. ಸೊ ಮೂರು ರೀತಿ ಜ್ಞಾನದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕು. ಯಾವಾಗ ಯಾವುದೇ ಒಂದು ಜ್ಞಾನ ಬಂದಾಗ ನಮಗೆ ಗೊತ್ತಿಲ್ಲ ಅಂದ್ಬಿಡ್ತೀವಿ, ಅದೇನು ಗೊತ್ತಿಲ್ಲ ಅಂತೀವಿ, ಅದಕ್ಕೆ ಹೇಳ್ಬೇಕು ಹೇಳಿರೋ ಅಲ್ಲ ಅಜ್ಞಾನ ಅಷ್ಟೇ. ಗೊತ್ತಿಲ್ಲ ಅಂದ್ರೆ ಅಜ್ಞಾನ, ಗೊತ್ತಿಲ್ಲ ಅಂದ್ರೆ ಅಜ್ಞಾನ, ತಪ್ಪು ಗೊತ್ತಿದ್ರೆ ಭ್ರಮ ಮಿಥ್ಯಾ ಜ್ಞಾನ, ಡೌಟ್ ಬಂದ್ರೆ ಸಂಶಯ, ಸರಿಯಾಗಿ ಗೊತ್ತಿದ್ರೆ ಯಥಾರ್ಥ ಜ್ಞಾನ. ಸೊ ಜ್ಞಾನಕ್ಕಾಯ್ತು, ಈಗ ಅದಕ್ಕೆ ಅಜ್ಞಾನ ವಿಪರ್ಯಾದಿಗಳು ಹೋಗ್ಬೇಕು, ನಮಗೆ ಅಜ್ಞಾನ ಪರಿಹಾರ ಮಾಡುವಂತ ಕೇಳಬೇಕು. ಆಮೇಲೆ ಜ್ಞಾನ ಬಂದ್ಬಿಡ್ತಾರೆ, ಅಜ್ಞಾನ ಹೋಗ್ಬಿಡ್ತು, ಸಂಶಯ ಬಂತು ಅವಾಗ ಏನ್ ಮಾಡ್ತೀರಿ, ಅದಕ್ಕೇನ್ ಬರಬೇಕು, ಸಂಶಯ ಹೋಗ್ಬೇಕು. ಅದು ನಿಶ್ಚಯ ಬಂತು, ತಪ್ಪು ನಿಶ್ಚಯ ಬಂದ್ಬಿಡ್ತು, ಅದು ಹೋಗ್ಬೇಕು. ಮತ್ತೇನು ಉಳಿಬೇಕಾಗ, ಯಥಾರ್ಥ ಜ್ಞಾನ ಕೊಡುವಂತ ಕೇಳಬೇಕು. ಅಲ್ಲಿಗೆ ಏನಾಯ್ತು, ಸರಿ ಹೋಯ್ತು. ಜ್ಞಾನ ಭಕ್ತಿ ವೈರಾಗ್ಯ ಕೊಡುವಂತ ತಕ್ಷಣ ಜ್ಞಾನ ಶಬ್ದಕ್ಕೆ ಏನರ್ಥ ಅಲ್ಲಿ, ಯಥಾರ್ಥ ಜ್ಞಾನ ಅಂತಾನೆ. ಇದೆಲ್ಲ ಸರ್ಟಿಫಿಕೇಶನ್ ಇಟ್ಕೊಂಡು ಅಪ್ಲೈ ಮಾಡ್ಕೊಂಡ್ರೆ ಯಾವ ಬಂಧನೂ ಬರೋದಿಲ್ಲ. ಎಷ್ಟೊಂದು ಜೀವಕರ್ತರು ಹೋಗಿ ಕೇಳ್ತಾರೆ, ನಿಮ್ಗೆ ಗೊತ್ತೋ ಇಲ್ಲೋ ಗೊತ್ತಿದೆ, ಇದು ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕು ಅಂತ. ಅಲ್ಲಿ ಏನಕ್ಕೆ ಗೊತ್ತಿದೆ ಅವರಿಗೆ, ಪೂರ್ಣ ಜ್ಞಾನ ಬಂದಿಲ್ಲ ಅಂತ. ಅಜ್ಞಾನ ಅಲ್ಲ, ಗೊತ್ತಿದೆ, ಆದ್ರೆ ಖಚಿತತೆ ಇಲ್ಲ, ಪೂರ್ಣ ಜ್ಞಾನ ಇಲ್ಲ. ಅದಕ್ಕೇನ್ ಬೇಕು, ಮತ್ತೆ ಮತ್ತೆ ಕೇಳಕ್ ಶುರು ಮಾಡ್ತಾರೆ. ಯಾವಾಗ ಮತ್ತೆ ಮತ್ತೆ ಕೇಳೋದ್ರಿಂದ ಅನುಕೂಲ ಏನು ಅಂತ ಕೇಳಿದ್ರೆ, ಜ್ಞಾನದಲ್ಲಿ ಏನ್ ಬರುತ್ತಾಗ ದಾರ್ಢ್ಯ ಬರುತ್ತೆ. ದಾರ್ಢ್ಯಕ್ಕೋಸ್ಕರ ಕೇಳಿದ್ರು, ಅನುಪ್ರಮಾಣ ಲಕ್ಷಣ ಮಹ, ಅಲ್ಲಿಗೆ ನಾಳೆ ದಿವಸ ಅನುಪ್ರಮಾಣದ ಲಕ್ಷಣವನ್ನು ಹೇಳ್ತಾರೆ, ಅದು ಕಂಟಿನ್ಯೂ ಮಾಡಿ. ಮೊದಲೇ ಹೇಳಿದಂತೆ ಈ ವಿಷಯ ತುಂಬಾ ಮುಖ್ಯ, ಅರ್ಥ ಆದ್ರೆ ಮುಂದೆ ಯಾವ ಭಾಗ ಬೇಕಾದ್ರೆ ಅರ್ಥ ಆಗುತ್ತೆ.